ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಪ್ರಸ್ತುತಪಡಿಸುತ್ತಿದೆ ಬಾನುಲಿ ಪಾಠ. ಇಂದಿನ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೊದಲ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ ನಾಲ್ಕನೇ ಘಟಕವನ್ನು ಪಾಠ ಮಾಡುವವರು ಪುತ್ತೂರು ಶ್ರೀ ವಿವೇಕಾನಂದ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ವಿಷ್ಣುಕುಮಾರ್. ಇದೀಗ ಕೇಳೋಣ ಆರನೇ ಸಂಚಿಕೆ.
ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ನಮ್ಮ ಹಿಂದಿನ ಅರ್ಥಶಾಸ್ತ್ರದ ತರಗತಿಯಲ್ಲಿ ನಾವು ಪ್ರಮಾಣದ ಪ್ರತಿಫಲ ಅಥವಾ ರಿಟರ್ನ್ ಟು ಸ್ಕಿಲ್ ಇದರ ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಇನ್ನೊಮ್ಮೆ ಹೇಳ್ತೇನೆ, ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಹೆಚ್ಚಿಸಿದಾಗ ಉತ್ಪಾದನೆಯಲ್ಲಾಗುವ ಬದಲಾವಣೆಯನ್ನು ಪ್ರಮಾಣದ ಪ್ರತಿಫಲ ಎಂಬುದಾಗಿ ಕರೆಯಲಾಗುತ್ತದೆ. ಹೇಗೆ ಹೇಳಿ? ದೀರ್ಘಾವಧಿಯಲ್ಲಿ ಲಾಂಗ್ ರನ್ನಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಹೆಚ್ಚಿಸಿದಾಗ ಫ್ಯಾಕ್ಟ್ಸ್ ಆಫ್ ಪ್ರೊಡಕ್ಷನ್ ಅಂತ ಏನು ಕರಿತೇವೆ, ಅದು ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಇದೆಲ್ಲ, ಇದು ಉತ್ಪಾದನಾಂಗಗಳು. ಈ ಎಲ್ಲ ಉತ್ಪಾದನಾಂಗಗಳನ್ನು ಹೆಚ್ಚಿಸಿದಾಗ ಉತ್ಪಾದನೆಯಲ್ಲಿ ಆಗುವ ಬದಲಾವಣೆಯನ್ನು ನಾವು ಪ್ರಮಾಣದ ಪ್ರತಿಫಲ ಎಂಬುದಾಗಿ ಕರೆಯುತ್ತೇವೆ. ಅಂದರೆ ನಾವೇನು ಮಾಡ್ತೇವೆ, ದೀರ್ಘಾವಧಿಯಲ್ಲಿ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಇದನ್ನೆಲ್ಲವನ್ನು ಕೂಡ ಹೆಚ್ಚು ಮಾಡ್ತೇವೆ. ಹೆಚ್ಚು ಮಾಡಿದಾಗ ನಾವು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ಹೆಚ್ಚು ಮಾಡ್ತಾನೆ ಸ್ನೇಹಿತರೆ. ಆ ಪ್ರೊಡ್ಯೂಸರ್ ಅದನ್ನು ಹೆಚ್ಚು ಮಾಡಿದಾಗ ಪ್ರೊಡಕ್ಷನ್ನಲ್ಲಿ ಏನು ಬದಲಾವಣೆ ಆಗ್ತದೆ ಅಂದರೆ ವಸ್ತುವಿನ ಆ ಔಟ್ಪುಟ್ ಅಂತ ನಾವು ಏನು ಹೇಳ್ತೇವೆ, ಹುಟ್ಟುವಳಿ ಅಂತ ಏನು ಕರಿತೇವೆ, ಈ ಪ್ರೊಡಕ್ಷನ್ನಲ್ಲಿ ಎಷ್ಟು ಅಥವಾ ಯಾವ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ ಇದನ್ನು ನಾವು ಪ್ರಮಾಣದ ಪ್ರತಿಫಲ ಅಂತ ಕರಿತೇವೆ. ನೆಚ್ಚಿನ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳೇ, ಈ ಪ್ರಮಾಣದ ಪ್ರತಿಫಲದಲ್ಲಿ ಮೂರು ಹಂತಗಳಿರ್ತವೆ. ಸರಿ ಕೇಳಿಸ್ಕೊಳ್ಳಿ, ಈ ಪ್ರಮಾಣದ ಪ್ರತಿಫಲದಲ್ಲಿ ರಿಟರ್ನ್ಸ್ ಟು ಸ್ಕೇಲ್ ಇದರಲ್ಲಿ ಮೂರು ಹಂತಗಳು ಅಥವಾ ಮೂರು ಸ್ಟೇಜ್ಗಳು ಇರ್ತವೆ. ಒಂದನೆಯದ್ದು ಪ್ರಮಾಣದ ಏರಿಕೆಯ ಪ್ರತಿಫಲ, ಇದನ್ನು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರೀತಾರೆ. ಪ್ರಮಾಣದ ಏರಿಕೆಯ ಪ್ರತಿಫಲ, ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಇದು ಮೊದಲನೇ ಹಂತ. ಎರಡನೇ ಹಂತ ಪ್ರಮಾಣದ ಸ್ಥಿರ ಪ್ರತಿಫಲ ಹಂತ. ಪ್ರಮಾಣದ ಸ್ಥಿರ ಪ್ರತಿಫಲ, ಇದನ್ನು ಕಾನ್ಸ್ಟಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರೀತಾರೆ. ಮೂರನೆಯದ್ದು ಪ್ರಮಾಣದ ಇಳಿಮುಖ ಪ್ರತಿಫಲ, ಇದನ್ನು ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರೀತಾರೆ. ಇನ್ನೊಮ್ಮೆ ಹೇಳ್ತೇನೆ, ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಹೆಚ್ಚಿಸಿದಾಗ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮುಂತಾದವುಗಳನ್ನು ಹೆಚ್ಚು ಮಾಡಿದಾಗ ಉತ್ಪಾದನೆಯಲ್ಲಿ ಮೂರು ಹಂತಗಳಿರ್ತವೆ. ಅವುಗಳು ಯಾವುದೆಲ್ಲ ಅಂತ ಹೇಳಿದರೆ, ಒಂದನೆಯದ್ದು ಪ್ರಮಾಣದ ಏರಿಕೆಯ ಪ್ರತಿಫಲ, ಎರಡನೆಯದ್ದು ಪ್ರಮಾಣದ ಸ್ಥಿರ ಪ್ರತಿಫಲ, ಮತ್ತು ಮೂರನೆಯದ್ದು ಪ್ರಮಾಣದ ಇಳಿಮುಖ ಪ್ರತಿಫಲ. ಇಂಗ್ಲೀಷ್ನಲ್ಲಿ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಕಾನ್ಸ್ಟಂಟ್ ರಿಟರ್ನ್ಸ್ ಟು ಸ್ಕೇಲ್, ಮತ್ತು ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಸರಿ, ಹಾಗಿದ್ರೆ ಈ ಮೂರು ಹಂತಗಳನ್ನು ನಾವು ಒಂದೊಂದನ್ನಾಗಿ ತಿಳ್ಕೊಳ್ಳುವ. ವಿದ್ಯಾರ್ಥಿ ಮಿತ್ರರೇ, ಈ ಮೊದಲನೇ ಹಂತದಲ್ಲಿ ಪ್ರಮಾಣದ ಏರಿಕೆಯ ಪ್ರತಿಫಲನ ಇರುತ್ತದೆ ಅಂತ ಹೇಳಿದರೆ, ನಾವು ಭೂಮಿ, ಶ್ರಮ, ಬಂಡವಾಳ ಇವುಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗ ಮಾಡ್ತಾ ಬಂದ ಹಾಗೆ ಉತ್ಪಾದನೆ ಅತ್ಯಂತ ಹೆಚ್ಚಾಗಿರುತ್ತದೆ. ಎರಡನೇ ಹಂತದಲ್ಲಿ ಭೂಮಿ, ಶ್ರಮ, ಬಂಡವಾಳ ನಾವಿಲ್ಲಿ ಹೆಚ್ಚು ಮಾಡ್ತೇವೆ, ಆದರೆ ಪ್ರಮಾಣದ ಸ್ಥಿತಿ ಮಾತ್ರ ಅದು ಸ್ಥಿರವಾಗಿರುತ್ತದೆ. ಮತ್ತು ಮೂರನೇ ಹಂತದಲ್ಲಿ ನಾವು ಎಷ್ಟು ಹೆಚ್ಚಾಗಿ ಭೂಮಿ, ಶ್ರಮ, ಬಂಡವಾಳನ ಬಳಸಿದರೂ ಕೂಡ ಏನಾಗಲ್ಪಡ್ತದೆ, ಉತ್ಪಾದನೆ ಇಳಿಕೆಯ ಕ್ರಮದಲ್ಲಿ ಇರಲ್ಪಡ್ತದೆ. ಹಾಗಿದ್ರೆ ಮೊದಲನೇದ್ದು ಏನು ಅಂತೇಳಿ ನಾವು ಸ್ವಲ್ಪ ವಿವರವಾಗಿ ಅಭ್ಯಾಸ ಮಾಡುವಲ್ಲ. ಈಗ ಪ್ರಮಾಣದ ಏರಿಕೆಯ ಪ್ರತಿಫಲ ಅಥವಾ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಇದರ ಅರ್ಥ ವಿದ್ಯಾರ್ಥಿಗಳೇ, ಉತ್ಪಾದನಾ ಅಂಗಗಳ ಹೆಚ್ಚಳವು ಅಂದರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮುಂತಾದವುಗಳು, ಇವುಗಳ ಹೆಚ್ಚಳವು ಹುಟ್ಟುವಳಿಯಲ್ಲಿ ಪ್ರಮಾಣ ಅನುಸಾರಕ್ಕಿಂತ ಹೆಚ್ಚಿನ ಏರಿಕೆಯನ್ನು ಉಂಟು ಮಾಡಿದಲ್ಲಿ ಅದನ್ನು ನಾವು ಪ್ರಮಾಣದ ಏರಿಕೆಯ ಪ್ರತಿಫಲ ಅಂತ ಕರಿತೇವೆ. ಅಂದರೆ ನಾವೇನು ಮಾಡ್ತೇವೆ ಇಲ್ಲಿ ಅಂತ ಹೇಳಿದರೆ, ಅಥವಾ ಉತ್ಪಾದಕ ಏನು ಮಾಡ್ತಾನೆ ಅಂತ ಹೇಳಿದರೆ, ನಿಮಗೆ ಸುಲಭದಲ್ಲಿ ಹೇಳೋದಾದರೆ, ಈಗ ಭೂಮಿ, ಶ್ರಮ, ಬಂಡವಾಳ ಇದೆ, ಏನು ಮಾಡ್ತಾನೆ ಅದನ್ನು ಅವ ಈಗ ಡಬಲ್ ಮಾಡಿದರೆ ಅದರ ದುಪ್ಪಟ್ಟು ಹೆಚ್ಚಿಸ್ತಾನೆ ಅಂತ ಇಟ್ಕೊಳ್ಳಿ. ಮೊದಲು ಒಂದು ಘಟಕದಷ್ಟು ಭೂಮಿ, ಒಂದು ಘಟಕದಷ್ಟು ಬಂಡವಾಳ, ಒಂದು ಘಟಕದಷ್ಟು ಶ್ರಮ, ಇದನ್ನು ಉಪಯೋಗ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಈಗೇನು ಮಾಡ್ತಾನೆ, ಅದನ್ನು ಅವ ಡಬಲ್ ಮಾಡ್ತಾನೆ ಅಥವಾ ದುಪ್ಪಟ್ಟು ಮಾಡ್ತಾನೆ. ಇದನ್ನು ದುಪ್ಪಟ್ಟು ಮಾಡಿದಾಗ ಅವನಿಗೆ ಬರುವ ಪ್ರತಿಫಲ ಉಂಟಲ್ಲ, ಆ ಪ್ರತಿಫಲ ಅಥವಾ ಈಲ್ಡ್ ಅಂತ ಏನು ಕರಿತೇವೆ, ಅಥವಾ ಆ ಔಟ್ಪುಟ್ ಅಥವಾ ಆ ಉತ್ಪನ್ನ, ಅದು ಆ ದುಪ್ಪಟ್ಟಿಗಿಂತ ಜಾಸ್ತಿ ಬಂದರೆ ಅದು ಏರಿಕೆ ಪ್ರತಿಫಲ. ಈಗ ಅರ್ಥ ಆಯ್ತಲ್ಲ. ನಿಮಗೊಂದು ಪುಟ್ಟ ಉದಾಹರಣೆ ಕೊಡ್ತೇನೆ ಅಂತೇಳಿ ಆದರೆ, ಈಗ ನೋಡಿ, ಒಂದು ಪ್ರಮಾಣದಷ್ಟು ಭೂಮಿ, ಒಂದು ಪ್ರಮಾಣದಷ್ಟು ಶ್ರಮ, ಒಂದು ಪ್ರಮಾಣದಷ್ಟು ಬಂಡವಾಳ, ಇದನ್ನು ಈಗ ಹಾಕಿದ್ದಾನೆ, ಒಂದು 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 ಹಾಕಿದ್ದಾನೆ. ಇಷ್ಟನ್ನವ ಈಗ ಹೂಡಿಕೆ ಮಾಡಿದಾಗ ಅವನಿಗೆ 5 ಸ್ಕೂಟರ್ಗಳ ಉತ್ಪಾದನೆ ಆಗಿದೆ. ಅದೇ ಅವ ಏನು ಮಾಡ್ತಾನೆ, ಈಗ ಎಲ್ಲವನ್ನು ಕೂಡ ದ್ವಿಗುಣಗೊಳಿಸ್ತಾ ಹೋಗ್ತಾನೆ. 2 ಭೂಮಿ ಅಥವಾ 2 ಘಟಕದಷ್ಟು ಭೂಮಿ, 2 ಘಟಕದಷ್ಟು ಶ್ರಮ, 2 ಘಟಕದಷ್ಟು ಬಂಡವಾಳ, ಇದನ್ನು ಹಾಕ್ತಾನೆ. ಈಗ ಸರಿ ಡಬಲ್ ಮಾಡಿದ, ಈಗೇನಾಗಬೇಕಾಗಿತ್ತು, ಈಗ 10 ಸ್ಕೂಟರ್ಗಳ ಉತ್ಪಾದನೆ ಆಗಬೇಕಾಗಿತ್ತು. ಆದರೆ ಈಗೇನಾಗ್ತದೆ, ಸ್ಕೂಟರ್ಗಳ ಉತ್ಪಾದನೆ ಈಗ 15 ಆಗ್ತದೆ. ಮೊದಲು ಎಲ್ಲ ಒಂದು 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 ಭೂಮಿ, ಒಂದು ಬಂಡವಾಳ, ಒಂದು ಶ್ರಮ ಇದ್ದಾಗ 5 ಸ್ಕೂಟರ್ ಉತ್ಪಾದನೆ ಆಗಿತ್ತು. ಈಗ ಉತ್ಪಾದನೆ ಆಗುವುದು ಎಷ್ಟು, ಬರೀ ಸರಿ ಡಬಲ್ ಮಾಡಿದ್ದಾನೆ ಅದನ್ನು, 2 2 2 ಮಾಡಿದ್ದಾನೆ. ಭೂಮಿ, ಬಂಡವಾಳ, ಶ್ರಮ ಎಲ್ಲವೂ ಕೂಡ 2 2 ಘಟಕದಷ್ಟು. ಆದರೆ 10 ಸ್ಕೂಟರ್ನ ಬದಲಾಗಿ 15 ಸ್ಕೂಟರ್ಗಳ ಉತ್ಪಾದನೆ ಆಗಿದೆ. ಇದನ್ನು ನಾವು ಏರಿಕೆಯ ಪ್ರತಿಫಲ ಅಂತ ಕರಿತೇವೆ. ಅಂದರೆ ಇಲ್ಲಿ ಏನಾಗಿದೆ, ಈ ಹುಟ್ಟುವಳಿಯು ಅವ ಹೂಡಿಕೆ ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆದರೆ ಇದನ್ನು ನಾವು ಪ್ರಮಾಣದ ಏರಿಕೆಯ ಪ್ರತಿಫಲ ಅಂತ ಕರಿತೇವೆ. ಹಾಗಾಗಿ ನಾವು ಅದನ್ನು ಈ ಥರದಲ್ಲಿ ವಿವರಿಸ್ತೇವೆ. ಈ ಥರದ ಸಂದರ್ಭದಲ್ಲಿ ಪ್ರಮಾಣದ ಅಥವಾ ಆ ಕ್ವಾಂಟಿಟಿ ಏನಿದೆ ಅದರ ಏರಿಕೆಯಲ್ಲಿ ಪ್ರತಿಫಲ ಇದೆ ಅಂತ ನಾವು ಹೇಳ್ತೇವೆ. ಒಟ್ಟಿನಲ್ಲಿ ಹೂಡುವಳಿಗಳ ದ್ವಿಗುಣಗೊಳಿಸುವಿಕೆಯು ಹುಟ್ಟುವಳಿಯನ್ನು ದ್ವಿಗುಣಕ್ಕಿಂತ ಹೆಚ್ಚುಗೊಳಿಸಿದರೆ ಇದನ್ನು ಏರಿಕೆಯ ಪ್ರತಿಫಲ ಅಂತ ನಾವು ಕರಿತೇವೆ. ಹಾಗಿದ್ರೆ ಇದು ಯಾವ ಕಾರಣಕ್ಕಾಗಿ ಈ ಥರದ ಒಂದು ಸಂದರ್ಭ ಬರ್ತದೆ, ಪ್ರಮಾಣದ ಏರಿಕೆಯ ಪ್ರತಿಫಲ ಉಂಟಾಗಲು ಕಾರಣಗಳು ಏನು, ಸ್ವಲ್ಪ ತಿಳ್ಕೊಳ್ಳುವಲ್ಲ? ಸರಿ, ಹಾಗಿದ್ರೆ ಪ್ರಮಾಣದ ಏರಿಕೆಯ ಪ್ರತಿಫಲ ಉಂಟಾಗಲು ಕಾರಣಗಳು, ಸ್ನೇಹಿತರೆ, ಮೊದಲನೆಯದು ಉತ್ಪಾದನಾ ಅಂಗಗಳು ಅಥವಾ ಹೂಡುವಳಿಗಳ ಅವಿಭಾಜ್ಯತೆ. ಇನ್ನೊಮ್ಮೆ ಹೇಳ್ತೇನೆ, ಉತ್ಪಾದನಾಂಗಗಳ ಅವಿಭಾಜ್ಯತೆ, ಇದನ್ನು ಇಂಗ್ಲೀಷ್ನಲ್ಲಿ ಇಂಡಿವಿಜಿಬಿಲಿಟಿ ಆಫ್ ಇನ್ಪುಟ್ ಅಂತ ಕರಿತೇವೆ. ಹೂಡುವಳಿ ಅಂತೇಳಿದರೆ ಇನ್ಪುಟ್, ಹೊರಗೆ ಬಂದ ಉತ್ಪನ್ನ ಯಾವುದು ಅದು ಔಟ್ಪುಟ್. ನಾವು ಅದನ್ನು ಮೊದಲನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದಾಗಿದೆ. ವಿದ್ಯಾರ್ಥಿ ಮಿತ್ರರೇ, ಈ ಇಂಡಿವಿಜಿಬಿಲಿಟಿ ಆಫ್ ಇನ್ಪುಟ್ ಅಂತ ಹೇಳಿದರೆ ಏನದು? ಈಗ ನೋಡಿ, ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಲಾಗುವ ಕೆಲವೊಂದು ಯಂತ್ರಗಳು ಅಥವಾ ಉಪಕರಣಗಳು, ಸಲಕರಣೆಗಳು ಇತ್ಯಾದಿ, ಅವುಗಳು ಅವಿಭಾಜ್ಯವಾಗಿರ್ತದೆ. ನಿಮಗೆ ನೋಡಿ, ಅವಿಭಾಜ್ಯ ಅಂತ ಹೇಳಿದರೆ ಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥದ್ದು, ಅದನ್ನು ನಮಗೆ ಬೇರೆ ಬೇರೆಯಾಗಿ ಮಾಡಲಿಕ್ಕೆ, ಅಂದರೆ ಭಾಜ್ಯ ಮಾಡಲಿಕ್ಕಾಗುವುದಿಲ್ಲ, ಅದು ಒಂದೇ ಇರ್ತದೆ, ಇಡಿಯಾಗಿ ಒಂದೇ ಆಗಿರ್ತದೆ, ಅದು ಅವಿಭಾಜ್ಯತೆ. ಅದು ಒಂದು ನಿರ್ದಿಷ್ಟ ಗಾತ್ರದಲ್ಲಿ ಅವುಗಳು ಲಭ್ಯ ಆಗ್ತವೆ, ಆ ಗಾತ್ರದಿಂದ ನಮಗೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಉದಾಹರಣೆಗೆ ನೋಡಿ ಸ್ನೇಹಿತರೆ, ಯಾವುದೋ ಒಂದು ಮುದ್ರಣ ಯಂತ್ರ ಇದೆ ಅಂತ ಇಟ್ಕೊಳ್ಳಿ. ಆ ಮುದ್ರಣ ಯಂತ್ರದಲ್ಲಿ ನಾವು 1,000,000 ಬೇಕಿದ್ರೂ ಕಾಗದವನ್ನು ಪ್ರಿಂಟ್ ಮಾಡ್ಬೋದು, ಮುದ್ರಿಸ್ಬೋದು. ಬರೀ ಒಂದು 50 ಕಾಗದವನ್ನು ಮಾತ್ರವೇ ಮುದ್ರಣ ಮಾಡಬೇಕು ಅಂತ ನಾವು ಬರೀ ಚಿಕ್ಕ ಒಂದು ಮುದ್ರಣ ಯಂತ್ರ ತಗೊಳ್ಳಿಕ್ಕಾಗೋದಿಲ್ಲ, ಅದರ ಕೆಪಾಸಿಟಿ ಅಷ್ಟೇ ಇರ್ತದೆ. ಅಥವಾ ಅದನ್ನು ನಾವು ವಿಭಾಗ ಮಾಡಿ ಅದರಲ್ಲಿ ಮುದ್ರಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ? ಆ ಯಂತ್ರವೇ ಹಾಗಿರ್ತದೆ, ಅದರ ಕೆಪಾಸಿಟಿಯೇ ತುಂಬ ಜಾಸ್ತಿ ಇರ್ತದೆ. ಆ ಕೆಪಾಸಿಟಿ ಜಾಸ್ತಿ ಇರುವ ಕಾರಣ ನಾವು ಎಷ್ಟು ಮೊತ್ತದ ಕಾಗದಗಳನ್ನು ಬೇಕಿದ್ರೂ ಕೂಡ ಮುದ್ರಣ ಮಾಡಲಿಕ್ಕೆ ಸಾಧ್ಯ. ಅದರಲ್ಲಿ ಬರೀ ಒಂದು 100 ಅಥವಾ 50 ಕಾಗದವನ್ನು ಪ್ರಿಂಟ್ ಮಾಡಬೇಕು ಅಥವಾ ಮುದ್ರಣ ಮಾಡಬೇಕು ಅಂತ ಹೇಳಿ ನಾವು ಅದರ ಗಾತ್ರವನ್ನು ಸಣ್ಣದು ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಅದನ್ನು ತುಂಡು ಮಾಡಿ ನಾವು ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಸಂರಚನೆಯೇ ಆಗಿರುವ ಕಾರಣದಿಂದಾಗಿ ಅದರಲ್ಲಿ ನಾವು 100 ಅಲ್ಲ 200 ಅಲ್ಲ 500 ಅಲ್ಲ 1,000 ಅಲ್ಲ ಅಥವಾ ಇನ್ನೂ ಅದಕ್ಕಿಂತಲೂ ಹೆಚ್ಚು ನಾವೇನು ಮಾಡ್ಬೋದು, ಮುದ್ರಣವನ್ನು ಮಾಡ್ಬೋದು. ನೋಡಿ, ಇದರಿಂದಾಗಿ ಹೆಚ್ಚು ಹೆಚ್ಚು ಮುದ್ರಣ ಮಾಡುವಂಥ ಅವಕಾಶ ಅದರ ಯಜಮಾನನಿಗೆ ಇರ್ತದೆ. ಹಾಗಾಗಿ ನೋಡಿ, ಅವ ಇದರಲ್ಲಿ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೇ ನಾವು ಇಂಡಿವಿಜಿಬಿಲಿಟಿ ಆಫ್ ಇನ್ಪುಟ್ ಅಂತ ಕರಿತೇವೆ, ಅಥವಾ ಹೂಡುವಳಿಗಳ ಅವಿಭಾಜ್ಯತೆ ಅಂತ ಕರಿತೇವೆ. ಮುಂದಿನದ್ದು ಶ್ರಮದ ವಿಭಜನೆ, ಡಿವಿಜನ್ ಆಫ್ ಲೇಬರ್. ವಿದ್ಯಾರ್ಥಿ ಮಿತ್ರರೇ, ಈ ಡಿವಿಜನ್ ಆಫ್ ಲೇಬರ್ ಅಥವಾ ಶ್ರಮದ ವಿಭಜನೆಯ ಬಗ್ಗೆ ನಿಮಗೆ ಹಿಂದಿನ ತರಗತಿಯಲ್ಲಿ ಈಗಾಗಲೇ ಹೇಳಿದ್ದೇನೆ. ನಿಮಗೆ ಅದು ಅರ್ಥ ಆಗಿದೆ ಅಂತಾದರೂ ಇನ್ನೊಂದು ಸಲ ನಿಮ್ಮ ಗಮನಕ್ಕೆ ತರ್ತೇನೆ ಅಷ್ಟೆ. ಉತ್ಪಾದನೆಯಲ್ಲಿ ಶ್ರಮದ ವಿಭಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಿದಾಗ ಅದರ ಎಲ್ಲ ಪ್ರಯೋಜನಗಳನ್ನು ಸಂಸ್ಥೆ ಪಡ್ಕೊಳ್ತದೆ. ಯಾಕೆಂತ ಹೇಳಿದರೆ ಕಾರ್ಮಿಕರ ಕೌಶಲ್ಯಕ್ಕೆ ಅನುಗುಣವಾಗಿ ಯಾವುದೋ ಒಂದು ಕೆಲಸವನ್ನು ಬೇರೆ ಬೇರೆ ವಿಭಾಗವನ್ನಾಗಿ ವರ್ಗೀಕರಿಸಿ ಆ ಪ್ರತಿಯೊಂದು ಕೆಲಸವನ್ನು ಒಬ್ಬೊಬ್ಬ ಕಾರ್ಮಿಕನಿಗೆ ಹಂಚಿಕೊಡಲಾಗ್ತದೆ. ಇದರಿಂದಾಗಿ ವಿಶೇಷವಾದ ಯಂತ್ರಗಳನ್ನು ಸಲಕರಣೆಗಳನ್ನು ಆಯಾ ಕಾರ್ಮಿಕರು ಬಳಸಿಕೊಳ್ಳುತ್ತಾರೆ ಮತ್ತು ತುಂಬ ದಕ್ಷವಾಗಿ ಉತ್ಪಾದನೆ ನಡೆಯಲ್ಪಡ್ತದೆ. ಇದರಿಂದಾಗಿ ಕೂಡ ಉತ್ಪಾದನೆ ಅತ್ಯಂತ ಹೆಚ್ಚಾಗಲು ಪಡ್ತದೆ, ಅಥವಾ ಇದು ಪ್ರಮಾಣದ ಏರಿಕೆಯ ಪ್ರತಿಫಲಕ್ಕೆ ಕಾರಣ ಆಗಿರುತ್ತದೆ. ಮುಂದಿನದ್ದು ಪ್ರಮಾಣದ ಮಿತವ್ಯಯಗಳು ಅಥವಾ ಇಕಾನಮೀಸ್ ಆಫ್ ಸ್ಕೇಲ್. ವಿದ್ಯಾರ್ಥಿ ಮಿತ್ರರೇ, ಇದನ್ನು ಕೂಡ ಹಿಂದಿನ ತರಗತಿಯಲ್ಲಿ ನಿಮಗೆ ಮರಣ ಮಾಡಿಕೊಟ್ಟಿದ್ದೇನೆ, ಆದರೂ ಕೂಡ ಇನ್ನೊಮ್ಮೆ ನೆನಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆರ್ಥಿಕ ಮಿತವ್ಯಯದಲ್ಲಿ ಪ್ರಮುಖವಾಗಿ ಎರಡು ವಿಧಗಳು, ಆಂತರಿಕ ಮಿತವ್ಯಯ ಮತ್ತು ಬಾಹ್ಯ ಮಿತವ್ಯಯ. ಈ ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳು ಏನಿದ್ದಾವೆ, ಈ ಎರಡು ಮಿತವ್ಯಯಗಳು ಯಾವ ಒಂದು ಉತ್ಪಾದನಾ ಘಟಕಕ್ಕೆ ಸಿಗ್ತದೋ ಅದರಿಂದಾಗಿ ಏನಾಗಲ್ಪಡ್ತದೆ, ಅದು ಉತ್ಪಾದನೆ ಮಾಡುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಫಲ ಸಿಗಲ್ಪಡ್ತವೆ. ವೆಚ್ಚ ಕಡಿಮೆ ಆಗ್ತದೆ, ವೆಚ್ಚ ಕಡಿಮೆ ಆಗ್ತದೆ ಅಂತ ಹೇಳಿದರೆ ಉತ್ಪಾದನೆಯಲ್ಲಿ ಜಾಸ್ತಿ ಆಗ್ತದೆ ಅಂತ ಅರ್ಥ, ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಆಗ್ತದೆ ಅಂತ ಅರ್ಥ. ನಿಮಗೆ ಅದು ಈ ರೀತಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಉಂಟು. ಒಬ್ಬ ಉತ್ಪಾದಕ ಒಟ್ಟು 100 ರೂಪಾಯಿ ಬಂಡವಾಳವನ್ನು ಹಾಕ್ತಾನೆ. ಹೇಗೆ ಹೇಳಿ? ಒಬ್ಬ ಉತ್ಪಾದಕ 100 ರೂಪಾಯಿಯಷ್ಟನ್ನು ಹೂಡಿಕೆ ಮಾಡ್ತಾನೆ, ಅವನ ಬಂಡವಾಳ ಈಗ 100 ರೂಪಾಯಿ. ಈ 100 ರೂಪಾಯಿಯನ್ನು ಇಟ್ಟುಕೊಂಡು ಅವ ಉತ್ಪಾದನೆ ಮಾಡುವಾಗ ಅವ ಪೆನ್ನನ್ನು ಉತ್ಪಾದನೆ ಮಾಡ್ತಾನೆ ಅಂತ ಆದರೆ, ಒಂದು ಪೆನ್ನಿಗೆ ಸರಾಸರಿ 10 ರೂಪಾಯಿ ಉತ್ಪಾದನೆ ವೆಚ್ಚ ಬಿದ್ದರೆ 10 ಪೆನ್ನನ್ನು ಉತ್ಪಾದನೆ ಮಾಡ್ತಾನೆ. ಸ್ನೇಹಿತರೆ, 100 ರೂಪಾಯಿಯನ್ನು ಇಟ್ಟುಕೊಂಡು 10 ಪೆನ್ನನ್ನು ಅವಾಗ ಏನು ಮಾಡಿದ, ಉತ್ಪಾದನೆ ಮಾಡಿದ, ಅಂದರೆ ಒಂದು ಪೆನ್ನಿಗೆ ಸರಾಸರಿಯಾಗಿ ಅವನಿಗೆ 10 ರೂಪಾಯಿ ಖರ್ಚು ಬಿತ್ತು ಅಲ್ವಾ. ಈಗ ನೋಡಿ, ಒಂದು ವೇಳೆ ಉತ್ಪಾದನೆ ವೆಚ್ಚ ತೀರ ಕಡಿಮೆ ಅಂತ ಆದರೆ ಏನು, ಬೃಹತ್ ಪ್ರಮಾಣದ ಉತ್ಪಾದನೆಯಿಂದಾಗಿ ಅಥವಾ ಆಂತರಿಕ ಮತ್ತು ಬಾಹ್ಯ ಮಿತವ್ಯಯದಿಂದಾಗಿ ಅವನಿಗೇನಾಗ್ತದೆ, ಕೆಲವೊಂದು ಲಾಭಗಳು ಪ್ರಯೋಜನಗಳು ಉಂಟಾಗ್ತವೆ. ಯಾವುದಲ್ಲೆಲ್ಲ? ಈಗಾಗಲೇ ಹೇಳಿದ ಹಾಗೆ ಕಡಿಮೆ ಪ್ರಮಾಣದಲ್ಲಿ ಕಚ್ಚಾ ವಸ್ತುಗಳು ಸಿಗ್ಬೋದು, ಕಾರ್ಮಿಕರ ಲಭ್ಯತೆ ಸಮರ್ಪಕವಾಗಿ ಇರ್ಬೋದು, ತಂತ್ರಜ್ಞಾನ ತುಂಬ ಚೆನ್ನಾಗಿ ಇರ್ಬೋದು, ಸಮರ್ಪಕವಾಗಿ ಸಾರಿಗೆ ವ್ಯವಸ್ಥೆ ಇರ್ಬೋದು, ಅಥವಾ ಇನ್ಯಾವುದೇ ಇರ್ಬೋದು. ಒಟ್ಟಿನಲ್ಲಿ ಅವನಿಗೆ ಖರ್ಚು ಕಡಿಮೆ ಆದಾಗ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ, ಅವನ ಬಂಡವಾಳ ಇರೋದು 100 ರೂಪಾಯಿ, ಅದು ಅಷ್ಟು ಸ್ಥಿರವಾಗಿರುವಂಥದ್ದು. ಮೊದಲು ಒಂದು ಪೆನ್ನನ್ನು ಉತ್ಪಾದನೆ ಮಾಡಲಿಕ್ಕೆ 10 ರೂಪಾಯಿ ಬೀಳ್ತಾ ಇತ್ತು, ಅದೇ ಈಗೇನಾಗ್ತದೆ, ಈ ಎಲ್ಲವೂ ಲಭ್ಯತೆ ಇರುವ ಕಾರಣ, ಖರ್ಚು ಕಡಿಮೆ ಆದ ಕಾರಣ ಒಂದು ಪೆನ್ನಿಗೆ 5 ರೂಪಾಯಿ ಬೀಳ್ತದೆ ಖರ್ಚು. ಒಂದು ಪೆನ್ನಿಗೆ 5 ರೂಪಾಯಿ ಬಿದ್ದಾಗ ಅವೇನು ಮಾಡ್ಬೋದು, 20 ಪೆನ್ನನ್ನು ಈಗ ಉತ್ಪಾದನೆ ಮಾಡ್ಬೋದು. ಯಾಕೆ? ಅವ ಪೆನ್ನಿನ ಮೇಲೆ ಮಾಡುವ ಖರ್ಚು 100 ರೂಪಾಯಿ, ಒಟ್ಟು ರೂಪಾಯಿ ಮಾಡೋದು 100, ಒಟ್ಟು ಹೂಡಿಕೆ 100 ರೂಪಾಯಿ ಅಲ್ವಾ. ಮೊದಲು ಒಂದು ಪೆನ್ನಿಗೆ 10 ರೂಪಾಯಿಗೆ ಬೀಳ್ತಾ ಇತ್ತು, ಯಾಕೆ ಎಲ್ಲವೂ ಕೂಡ ಖರ್ಚು ಜಾಸ್ತಿ ಆಗ್ತಿತ್ತು ಅವನಿಗೆ, ಹಾಗಾಗಿ ಒಂದು ಪೆನ್ನಿಗೆ 10 ರೂಪಾಯಿ 10 ಪೆನ್ ಉತ್ಪಾದನೆ ಮಾಡ್ತಾ ಇದ್ದೆ 100 ರೂಪಾಯಲ್ಲಿ. ಈಗ 100 ರೂಪಾಯಿ, ಅದೇ 100 ರೂಪಾಯಿ ಅವನ ಕೈಲಿರೋದು, ಆದರೆ ಖರ್ಚು ಕಡಿಮೆ ಆದ ಕಾರಣ ಇಲ್ಲಿ ಇನ್ನಷ್ಟು ಅದೇ ಬಂಡವಾಳದಲ್ಲಿ ಅವನಿಗೆ ಹೆಚ್ಚು ಪೆನ್ನನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಉಂಟು. ಯಾಕೆಂತ ಹೇಳಿದರೆ, ಇಲ್ಲಿ ಒಂದು ಪೆನ್ನಿಗೆ ಬಿದ್ದ ಖರ್ಚು ಬರೀ 5 ರೂಪಾಯಿ ಆಗಿತ್ತು. ಆದ ಕಾರಣದಿಂದಾಗಿ ಅವ ಏನು ಮಾಡ್ತಾನೆ, ಈಗ ಒಟ್ಟು 20 ಪೆನ್ನುಗಳನ್ನು ಉತ್ಪಾದನೆ ಮಾಡ್ತಾನೆ. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ, ಈ ಪ್ರಮಾಣದ ಮಿತವ್ಯಯಗಳಿಂದಾಗಿ ಏನಾಗಲ್ಪಡ್ತದೆ, ಉತ್ಪಾದನೆಯಲ್ಲಿ ಹೆಚ್ಚಳ ಆಗಲ್ಪಡ್ತದೆ. ಸರಿ, ಹಾಗಿದ್ರೆ ಇನ್ನು ಎರಡನೇದಕ್ಕೆ ಹೋಗುವ, ಪ್ರಮಾಣದ ಸ್ಥಿರ ಪ್ರತಿಫಲ ಅಥವಾ ಕಾನ್ಸ್ಟಂಟ್ ರಿಟರ್ನ್ಸ್ ಟು ಸ್ಕೇಲ್. ಮಿತ್ರರೇ, ಈ ಏರಿಕೆಯ ಪ್ರತಿಫಲ ನಿಯಮ ಇದೆಯಲ್ಲ, ಅದು ನಿರಂತರವಾಗಿ ಮುಂದುವರಿತ ಹೋಗುವುದಿಲ್ಲ. ಒಂದು ಹಂತದ ನಂತರ ಬೃಹತ್ ಪ್ರಮಾಣದ ಉತ್ಪಾದನೆಯ ಈ ಪ್ರಯೋಜನಗಳು ಅದು ಅದೃಶ್ಯ ಆಗ್ತವೆ. ಅದರ ನಂತರ ಕೆಲವೊಂದು ಅನಾನುಕೂಲತೆಗಳು ಕಾಣಿಸಿಕೊಳ್ತವೆ. ಇಲ್ಲಿ ನೋಡಿ, ಬೃಹತ್ ಪ್ರಮಾಣದ ಉತ್ಪಾದನೆಯ ಪ್ರಯೋಜನಗಳು ಮತ್ತು ಅದರ ಅನಾನುಕೂಲತೆಗಳು, ಅನುಕೂಲತೆ ಮತ್ತು ಅನಾನುಕೂಲತೆ ಎರಡೂ ಕೂಡ ಸೇರಲ್ಪಟ್ಟಾಗ ಅದೊಂದು ಸಮತೋಲನವನ್ನು ಕಾಯ್ದುಕೊಳ್ತದೆ. ಏನಾಗಲ್ಪಡ್ತದೆ, ಒಂದು ಸಮತೋಲನವನ್ನು ಕಾಯ್ದುಕೊಳ್ತದೆ, ಅಥವಾ ಈ ಸಮತೋಲನವನ್ನು ಹೊಂದಿ ಅದರ ಪರಿಣಾಮವಾಗಿ ಪ್ರಮಾಣದ ಸ್ಥಿರ ಪ್ರತಿಫಲ ಉಂಟಾಗಲ್ಪಡ್ತದೆ. ಏನಾಗ್ತದೆ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಮಿತ್ರರೇ, ಒಂದು ಹಂತದ ನಂತರ ಈ ಏರಿಕೆಯ ಪ್ರತಿಫಲವು ಕಡಿಮೆ ಆಗ್ತಾ ಆಗ್ತಾ ಅನಾನುಕೂಲತೆ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗ್ತದೆ. ಇಲ್ಲೇನಾಗಲ್ಪಡ್ತದೆ, ಅನಾನುಕೂಲತೆ ಮತ್ತು ಅನುಕೂಲತೆ ಅಂದರೆ ಇಕಾನಮಿಸ್ ಆ್ಯಂಡ್ ಡಿಸ್ಇಕಾನಮಿಸ್ ಎರಡೂ ಕೂಡ ಒಂದು ನಿರ್ದಿಷ್ಟ ಹಂತದ ನಂತರ ಬ್ಯಾಲೆನ್ಸ್ ಆಗಲ್ಪಡ್ತದೆ, ಸಮತೋಲನವನ್ನು ಕಾಯ್ದುಕೊಳ್ಳಲ್ಪಡ್ತದೆ. ಅದರಿಂದಾಗಿ ಬರುವಂಥ ಉತ್ಪನ್ನ ಅದು ಸ್ಥಿರವಾಗಿರ್ತವೆ. ಈ ಉತ್ಪಾದಕ ಎಷ್ಟು ಬೇಕಿದ್ರೂ ಕೂಡ ಭೂಮಿ ಶ್ರಮ ಬಂಡವಾಳವನ್ನು ಹೆಚ್ಚುತ್ತಾ ಹಾಕಲಿ ಅಥವಾ ಎಷ್ಟು ಬೇಕಿದ್ರೆ ಹೆಚ್ಚಿಸಲಿ, ಬರುವಂಥ ಪ್ರತಿಫಲ ಅದು ಸ್ಥಿರವಾಗಿ ಹಾಗೆಯೇ ಇರಲ್ಪಡ್ತದೆ. ಇದನ್ನು ನಾವು ಪ್ರಮಾಣದ ಸ್ಥಿರ ಪ್ರತಿಫಲ ಅಂತ ಕರಿತೇವೆ. ಇನ್ನೂ ಸರಳವಾಗಿ ನಿಮಗೆ ಮನನ ಮಾಡೋದಿದ್ರೆ ವಿದ್ಯಾರ್ಥಿ ಮಿತ್ರರೇ, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಭೂಮಿ ಶ್ರಮ ಬಂಡವಾಳ ಇತ್ಯಾದಿಗಳನ್ನು ಹೆಚ್ಚಿಸಲಾಗಿ ಹುಟ್ಟುವಳಿಯು ಅದೇ ಪ್ರಮಾಣದಲ್ಲಿ ಹೆಚ್ಚಾದಾಗ ಪ್ರಮಾಣದ ಸ್ಥಿರ ಪ್ರತಿಫಲವಿದೆ ಅಂತ ನಾವು ಹೇಳ್ತೇವೆ. ಅಂದರೆ ಹೂಡುವಳಿಯು ದ್ವಿಗುಣಗೊಳಿಸಲ್ಪಟ್ಟಾಗ ಹುಟ್ಟುವಳಿಯು ಕೂಡ ದ್ವಿಗುಣ ಆಗಲ್ಪಡ್ತದೆ. ಇದುವೇ ಸ್ಥಿರ ಪ್ರತಿಫಲ ನಿಯಮ. ವಿದ್ಯಾರ್ಥಿ ಮಿತ್ರರೇ, ಇದನ್ನು ಒಂದು ಲೆಕ್ಕಾಚಾರದ ಮೂಲಕ ನಿಮಗೆ ಹೇಳೋದಂತಾದರೆ, ಒಬ್ಬ ಉತ್ಪಾದಕ ಏನು ಮಾಡ್ತಾನೆ, ಭೂಮಿ ಮತ್ತು ಶ್ರಮವನ್ನು ಉಪಯೋಗಿಸ್ತಾನೆ ಅಂತ ಇಟ್ಕೊಳ್ಳಿ. ಭೂಮಿ ಮತ್ತು ಶ್ರಮವನ್ನು ಈಗ ಉಪಯೋಗಿಸ್ಕೊಳ್ತಾ ಇದ್ದಾನೆ, ಬಂಡವಾಳನ ಕೂಡ ಸೇರಿಸ್ಕೊಳ್ಳೋದು, ಏನು ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ ಅದರಲ್ಲಿ. ಈಗ 4 ಎಕರೆ ಭೂಮಿ ಮತ್ತು 8 ಶ್ರಮಿಕರನ್ನು ಉಪಯೋಗಿಸ್ಕೊಳ್ತಾನೆ ಮೊದಲನೇ ಹಂತದಲ್ಲಿ. ಈಗ ಒಟ್ಟು ಉತ್ಪಾದನೆ ಎಷ್ಟಾಗ್ತಾ ಇದೆ ಹೇಳಿದರೆ 14 ಘಟಕದಷ್ಟು ಉತ್ಪಾದನೆ ಆಗ್ತಾ ಇದೆ, ಅಥವಾ 14 ಘಟಕದಷ್ಟು ವಾಚನ ಉತ್ಪಾದನೆ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಈಗ ಉತ್ಪಾದನೆ ಆಗುವಂಥದ್ದು ಒಟ್ಟು 5 ಘಟಕದಷ್ಟು ವಸ್ತುಗಳು. ಹಾಗಾಗಿ ಸೀಮಾಂತ ಉತ್ಪಾದನೆ ಈಗ ಎಷ್ಟಾಯಿತು, 5. ನಂತರದ ಆಯ್ಕೆಯಲ್ಲಿ ಏನು ಮಾಡ್ತಾನೆ, 5 ಎಕರೆ ಭೂಮಿ ಮತ್ತು 10 ಶ್ರಮಿಕರನ್ನು ಈಗ ಉಪಯೋಗಿಸ್ತಾನೆ. ಇದೆಲ್ಲವ ಒಟ್ಟು ಉತ್ಪಾದನೆ ಮಾಡುವಂಥದ್ದು 10 ಘಟಕದಷ್ಟು ಉತ್ಪನ್ನವನ್ನು. ನೀವು ಘಟಕಕ್ಕೆ ಯಾವುದನ್ನು ಬೇಕಾದರೂ ಉದಾಹರಣೆಯಾಗಿ ತಗೊಳ್ಬೋದು. ಉದಾಹರಣೆಗೆ ಏನು ಮಾಡ್ತಿದ್ದಾನೆ ಅಂತ ಹೇಳಿದರೆ, ವಾಚನ ಉತ್ಪಾದನೆ ಮಾಡ್ತಿದ್ದಾನೆ ಅಂತ ಅಂದುಕೊಳ್ಳಿ. ಮೊದಲು 4 ಎಕರೆ ಭೂಮಿ ಮತ್ತು 8 ಶ್ರಮಿಕರನ್ನು ಹಾಕಿದಾಗ 5 ವಾಚುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದ, ಹಾಗಾಗಿ ಸೀಮಾಂತ ಉತ್ಪಾದನೆ ಎಷ್ಟು, 5. ಈಗ 5 ಎಕರೆ ಅಂದರೆ 1 ಎಕರೆ ಭೂಮಿ ಜಾಸ್ತಿ ಆಯಿತು ಮತ್ತು 10 ಶ್ರಮಿಕರಾಯಿತು. ಈಗ ಮೊದಲು 8 ಇತ್ತು, ಈಗ 10 ಶ್ರಮಿಕರಾಯಿತು. ಅಂದರೆ ಇಲ್ಲಿ ಒಂದು ಭೂಮಿ ಮತ್ತು 2 ಬಂಡವಾಳವನ್ನು ಜಾಸ್ತಿ ಮಾಡಿದ. ಈಗ 5 ಎಕರೆ ಭೂಮಿ ಮತ್ತು 10 ಶ್ರಮಿಕರನ್ನು ಇಟ್ಟುಕೊಂಡಾಗ 10 ವಾಚುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಸೀಮಾಂತ ಉತ್ಪಾದನೆ ಎಷ್ಟಾಯಿತು, ಈಗ 5 ಆಯಿತು. ಮೊದಲನೇದು 5 ಮತ್ತು ಈಗಿನ 10ಕ್ಕೆ ವ್ಯತ್ಯಾಸ ಇರೋದು ಎಷ್ಟು, 5 ಅಲ್ಲ. ಹಾಗಾಗಿ ಸೀಮಾಂತ ಉತ್ಪಾದನೆ ಈಗ 5 ಆಯಿತು. ಮೊದಲನೇದು ಸೀಮಾಂತ ಉತ್ಪಾದನೆ 5, ಈಗಿನದ್ದು ಕೂಡ ಸೀಮಾಂತ ಉತ್ಪಾದನೆ 5. ಆದರೆ ಒಟ್ಟು ಉತ್ಪನ್ನ ಜಾಸ್ತಿ ಆಗಲ್ಪಟ್ಟಿದೆ. ಎಷ್ಟು ಸ್ನೇಹಿತರೆ ಅದು? ಅದು 5 ಮತ್ತು ಈಗಿನದ್ದು 10. ಮುಂದಿನ ಆಯ್ಕೆಯಲ್ಲಿ ನೋಡಿ, ಇನ್ನಷ್ಟು ಬದಲಾವಣೆ ಮಾಡ್ತಾನೆ ಭೂಮಿ ಮತ್ತು ಶ್ರಮವನ್ನು. 6 ಎಕರೆ ಭೂಮಿ ಮತ್ತು 12 ಶ್ರಮಿಕರನ್ನು ಉಪಯೋಗಿಸಿದಾಗ ಒಟ್ಟು ವಾಚುಗಳ ಉತ್ಪಾದನೆ ಈಗ 10 ರಿಂದ 15ಕ್ಕೆ ಏರಿತ್ತು. ಮೊದಲನೇ ಕಾಂಬಿನೇಷನ್ನಲ್ಲಿ 5 ವಾಚುಗಳ ಉತ್ಪಾದನೆ ಆಯಿತು, ಎರಡನೇ ಕಾಂಬಿನೇಷನ್ನಲ್ಲಿ 10 ವಾಚುಗಳ ಉತ್ಪಾದನೆ ಆಯಿತು, ಮೂರನೇ ಕಾಂಬಿನೇಷನ್ನಲ್ಲಿ ಈಗ 15 ವಾಚುಗಳ ಉತ್ಪಾದನೆ ಆಯಿತು. ಅಂದರೆ ಒಟ್ಟು ಉತ್ಪಾದನೆ ಈಗ 5, 10, 15 ಹೀಗೆ ಆಗಲ್ಪಟ್ಟಿತು. ಈಗ ನಿಮಗೆ ಹೇಳ್ಬೋದಲ್ಲ, ಸರಾಸರಿಯಾಗಿ ಎಷ್ಟು ವಾಚುಗಳ ಉತ್ಪಾದನೆ ಆಗಿದೆ ಅಂತ ಹೇಳಿದರೆ, ಪ್ರತಿ ಬಾರಿಯೂ ಅವ ಭೂಮಿ ಮತ್ತು ಶ್ರಮವನ್ನು ಬದಲಾಯಿಸ್ತಾ ಬಂದ ಹಾಗೆ ಹೆಚ್ಚಳ ಆದಂಥದ್ದೆಷ್ಟು ಸೀಮಾಂತ ಉತ್ಪಾದನೆ? 5, 5, 5 ಮಾತ್ರ ನೋಡಿ, 5, 10, 15. ಹಾಗಾಗಿ ಏರಿಕೆ ಆಗ್ತಾ ಬಂದದ್ದು 5, 5, 5. ಆದರೆ ಸರಾಸರಿಯಾಗಿ ಆದಂಥ ಬದಲಾವಣೆ ಉಂಟಲ್ಲ, ಅದೆಷ್ಟು, ಬರೀ 5, 5, 5 ಮಾತ್ರ. ಹಾಗಾಗಿ ಇದನ್ನು ನಾವು ಎರಡನೇ ಹಂತ ಅಥವಾ ಸ್ಥಿರ ಪ್ರಮಾಣದ ಹಂತ ಅಂತ ಕರಿತೇವೆ, ಅಥವಾ ಪ್ರಮಾಣದ ಸ್ಥಿರ ಪ್ರತಿಫಲ ಅಂತ ಕರಿತೇವೆ ನಾವು. ಏನು ಕಾರಣ ಇದಕ್ಕೆ, ಪ್ರಮಾಣದ ಸ್ಥಿರ ಪ್ರತಿಫಲಕ್ಕೆ ಏನು ಕಾರಣ ಏನು ಅಂತ ಹೇಳಿದರೆ, ಇಲ್ಲಿ ಅಡ್ವಾಂಟೇಜ್ ಆಫ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್, ಬೃಹತ್ ಪ್ರಮಾಣದ ಉತ್ಪಾದನೆಯ ಪ್ರಯೋಜನ ಮತ್ತು ಅದರ ಅನಾನುಕೂಲತೆ ಎರಡೂ ಕೂಡ ಬ್ಯಾಲೆನ್ಸ್ ಆಗಲ್ಪಡ್ತವೆ, ಸಮತೋಲನ ಆಗಲ್ಪಡ್ತವೆ. ಹಾಗಾಗಿ ಆಚೆ ಪ್ಲಸ್ಸೂ ಇಲ್ಲ, ಈಚೆ ಮೈನಸ್ಸೂ ಇಲ್ಲ, ಇದು ಬ್ಯಾಲೆನ್ಸ್ ಆಯಿತು. ಆಚೆ ಪೂರ್ತಿ ಏರಿಕೆಯೂ ಆಗೋದಿಲ್ಲ, ಈಚೆ ಪೂರ್ತಿ ಇಳಿಕೆಯೂ ಆಗೋದಿಲ್ಲ. ಸಮಾನಾಂತರವಾಗಿ ಉತ್ಪಾದನೆ ಉತ್ಪನ್ನ ಆಗಲಿಕ್ಕೆ ಶುರು ಆಗಲ್ಪಡ್ತದೆ ಸ್ನೇಹಿತರೆ. ಹಾಗಾಗಿ ಇದನ್ನು ನಾವು ಪ್ರಮಾಣದ ಸ್ಥಿರ ಪ್ರತಿಫಲ ಅಂತ ಕರಿತೇವೆ. ಸರಿ, ನಾವು ಮುಂದೆ 3ನೇದಕ್ಕೆ ಹೋಗ್ತಾ ಇದ್ದೇವೆ, ಪ್ರಮಾಣದ ಇಳಿಮುಖ ಪ್ರತಿಫಲ ನಿಯಮ ಅಥವಾ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇಲ್ಲಿ ನಿಯಮ ಅಂತ ಹೇಳಲೇಬೇಕು ಅಂತ ಏನಿಲ್ಲ, ಪ್ರಮಾಣದ ಇಳಿಮುಖ ಪ್ರತಿಫಲ ಅಂತ ಹೇಳಿದರೂ ಸಾಕು. ಸರಿ, ಹಾಗಿದ್ರೆ ಪ್ರಮಾಣದ ಇಳಿಮುಖ ಪ್ರತಿಫಲ ಏನು ಅಂತ ನೋಡುವ. ವಿದ್ಯಾರ್ಥಿ ಮಿತ್ರರೇ, ಸಂಸ್ಥೆಯೊಂದು ತನ್ನ ಗಾತ್ರ ಅಥವಾ ನಿರ್ವಹಣಾ ಪ್ರಮಾಣವನ್ನು ಒಂದು ನಿರ್ದಿಷ್ಟ ಹಂತವನ್ನು ಮೀರಿ ವಿಸ್ತರಿಸುತ್ತಾ ಹೋದಂತೆ ಪ್ರಮಾಣದ ಇಳಿಮುಖ ಪ್ರತಿಫಲವು ಕಂಡುಬರುತ್ತದೆ. ಇದು ಒಟ್ಟು ಹೇಳಿದಂಥದ್ದು. ಇದನ್ನು ಇನ್ನೂ ಸ್ವಲ್ಪ ಸರಳವಾಗಿ ಹೇಳುವುದು ಅಂತಾದರೆ, ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಒಬ್ಬ ಉತ್ಪಾದಕ ಉತ್ಪಾದನಾಂಗಗಳನ್ನು, ಭೂಮಿ, ಶ್ರಮ, ಬಂಡವಾಳ ಇವುಗಳನ್ನು ಹೆಚ್ಚಿಸಲಾಗಿ ಹುಟ್ಟುವಳಿಯು ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾದಲ್ಲಿ ಪ್ರಮಾಣದ ಇಳಿಮುಖ ಪ್ರತಿಫಲ ಇದೆ ಅಂತ ನಾವು ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಹುಟ್ಟುವಳಿಯ ಶೇಕಡಾವಾರು ಹೆಚ್ಚಳವು ಹೂಡುವಳಿಯ ಶೇಕಡಾವಾರು ಹೆಚ್ಚಳಕ್ಕಿಂತ ಕಡಿಮೆ ಇದ್ದಂಥ ಸ್ಥಿತಿಯನ್ನು ಪ್ರಮಾಣದ ಇಳಿಮುಖ ಪ್ರತಿಫಲ ಅಂತ ನಾವು ಕರಿತೇವೆ. ಅಥವಾ ಇನ್ನೂ ಸರಳೀಕರಣಗೊಳಿಸದಿದ್ದರೆ, ಇನ್ಪುಟ್ಟನ್ನು ಅಥವಾ ಹೂಡುವಳಿಯನ್ನು, ಭೂಮಿ, ಶ್ರಮ, ಬಂಡವಾಳ ಇದನ್ನು ದ್ವಿಗುಣಗೊಳಿಸಿದ್ದಾಗ್ಯೂ ಕೂಡ ಹುಟ್ಟುವಳಿಯು ದ್ವಿಗುಣಗೊಳ್ಳದೇ ಇದ್ದಲ್ಲಿ ಇದನ್ನು ನಾವು ಪ್ರಮಾಣದ ಇಳಿಮುಖ ಪ್ರತಿಫಲ ಅಂತ ಕರಿತೇವೆ. ಅಂದರೆ ಹೇಗೆ ನೋಡಿ, ಆಗಿನ ಉದಾಹರಣೆಯನ್ನು ನಾವು ತಗೊಳ್ಬೇಕು ಅಂತೇನಿಲ್ಲ, ಬೇರೆ ಉದಾಹರಣೆಯನ್ನು ತಗೊಳ್ಬೋದು. ಈಗ ಒಬ್ಬ ಉತ್ಪಾದಕ ಏನು ಮಾಡ್ತಾನಂತ ಹೇಳಿದರೆ, ಅವ ಭೂಮಿ ಮತ್ತು ಬಂಡವಾಳವನ್ನು ಉಪಯೋಗಿಸ್ಕೊಳ್ತಾನೆ, ಅದರಿಂದ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತಾನೆ. ಸರಿ, ಐಸ್ ಕ್ರೀಮನ್ನು ಉತ್ಪಾದನೆ ಮಾಡ್ತಾನೆ ಅಂತ ಇಟ್ಕೊಳ್ಳುವ. ಭೂಮಿ ಮತ್ತು ಶ್ರಮವನ್ನು ಸೇರಿಸಿಕೊಂಡು ಏನು ಮಾಡ್ತಿದ್ದಾನೆ, ಈಗ ಉತ್ಪಾದನೆಯನ್ನು ಮಾಡ್ತಾ ಇದ್ದಾನೆ, ಐಸ್ ಕ್ರೀಮನ್ನು ಉತ್ಪಾದನೆ ಮಾಡ್ತಾ ಇದ್ದಾನೆ. ಈ ಬಂಡವಾಳನ ಕೂಡ ಸೇರಿಸ್ಬೋದು, ಏನು ತಪ್ಪಾಗೋದಿಲ್ಲ, ನೀವು ಭೂಮಿ, ಶ್ರಮ, ಬಂಡವಾಳ ಯಾವುದನ್ನು ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೇರಿಸ್ಕೊಂಡು ಏನು ಮಾಡ್ತಿದ್ದಾನೆ, ಈಗ ಅವ ಐಸ್ ಕ್ರೀಮನ್ನು ಉತ್ಪಾದನೆ ಮಾಡ್ತಾ ಇದ್ದಾನೆ. ಸರಿ, ಈಗ ಒಂದು ಘಟಕ ಭೂಮಿ ಮತ್ತು ಎರಡು ಶ್ರಮಿಕರನ್ನು ಸೇರಿಸಿಕೊಂಡು ಅವ ಉತ್ಪಾದನೆ ಮಾಡುವ ಒಟ್ಟು ಐಸ್ ಕ್ರೀಮ್ಗಳ ಸಂಖ್ಯೆ 10, ಒಟ್ಟು 10 ಕಪ್ಪಿನಷ್ಟು ಐಸ್ ಕ್ರೀಮ್ ಅನ್ನುವ ಉತ್ಪಾದನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಈಗ ಸೀಮಾಂತ ಉತ್ಪಾದನೆಷ್ಟಾಯಿತು ಐಸ್ ಕ್ರೀಮ್, ಇದೀಗ ಅದು 10 ಆಯಿತು. ನಂತರದ ಕಾಂಬಿನೇಷನ್ ನೋಡಿ ಸ್ನೇಹಿತರೆ, ಎರಡು ಘಟಕದಷ್ಟು ಭೂಮಿ ಮತ್ತು 4 ಶ್ರಮಿಕರನ್ನು ಇಟ್ಟುಕೊಂಡು ಅವ ಐಸ್ ಕ್ರೀಮ್ ಅನ್ನು ಉತ್ಪಾದನೆ ಮಾಡ್ತಾನೆ. ಆದರೆ ಮೊದಲು 10 ಐಸ್ ಕ್ರೀಮ್ ಉತ್ಪಾದನೆ ಆಗಿತ್ತು, 1:2 ಕಾಂಬಿನೇಷನ್ನಲ್ಲಿ, ಅಂದರೆ ಒಂದು ಘಟಕ ಭೂಮಿ ಮತ್ತು ಎರಡು ಶ್ರಮಿಕರಲ್ಲಿ 10 ಐಸ್ ಕ್ರೀಮ್ ಉತ್ಪಾದನೆ ಆಗಿದೆ ಮೊದಲು. ಈಗ ಸ್ವಲ್ಪ ಜಾಸ್ತಿ ಮಾಡ್ತಿದ್ದಾನೆ ಭೂಮಿ ಮತ್ತು ಶ್ರಮಿಕರನ್ನು, ಎರಡು ಘಟಕ ಭೂಮಿ ಮತ್ತು 4 ಶ್ರಮಿಕರು, ಅದರಲ್ಲಿ ಅವ ಉತ್ಪಾದನೆ ಮಾಡುವ ಐಸ್ ಕ್ರೀಮಿನ ಸಂಖ್ಯೆ ಎಷ್ಟು, 15. ಈಗ ನೋಡಿ, ಸೀಮಾಂತ ಉತ್ಪಾದನೆ ಐಸ್ ಕ್ರೀಮ್ ಇದೇನಾಯ್ತು, ಈಗ ಕಡಿಮೆ ಆಗಲ್ಪಟ್ಟಿತ್ತಲ್ವಾ. ನೋಡಿ, ಮೊದಲು 10 ಐಸ್ ಕ್ರೀಮ್ ಉತ್ಪಾದನೆ ಆಗಿದೆ, ಈಗ ಅದದ್ದು ಹೆಚ್ಚುವರಿಯಾಗಿ ಬರೀ 5 ಐಸ್ ಕ್ರೀಮ್ ಮಾತ್ರ. ಹಾಗಾಗಿ ಮೊದಲನೇದ್ದು 10 ಸೀಮಾಂತ ಉತ್ಪಾದನೆ, ಎರಡನೇದ್ದು ಸೀಮಾಂತ ಉತ್ಪಾದನೆ ಐಸ್ ಕ್ರೀಮ್ ಇದ್ದು 5. ನೋಡಿ, 10 to 5 ಇಳಿಕೆ ಆಯಿತು. ಇಲ್ಲಿ ಶ್ರಮ ಮತ್ತು ಭೂಮಿ ಹೆಚ್ಚಾಗಲ್ಪಟ್ಟಿದೆ, ಆದ ಒಟ್ಟು ಉತ್ಪಾದನೆ ಐಸ್ ಕ್ರೀಮ್ ಇದ್ದು 10 to 15 ಆಗಿದೆ, ಆದರೆ ಸೀಮಾಂತ ಉತ್ಪಾದನೆ ಐಸ್ ಕ್ರೀಮ್ ಇದ್ದು ಕಡಿಮೆ ಆಗಲ್ಪಟ್ಟಿದೆ. ನೋಡಿ, ಇನ್ನು ಮೂರನೇ ಕಾಂಬಿನೇಷನಲ್ಲಿ ನೋಡಿ, 3 ಘಟಕದಷ್ಟು ಭೂಮಿ ಮತ್ತು 4 ಶ್ರಮಿಕರನ್ನು ಇಟ್ಟುಕೊಂಡವ ಐಸ್ ಕ್ರೀಮ್ನ ಉತ್ಪಾದನೆ ಮಾಡ್ತಾನೆ. ಈಗ ಒಟ್ಟು ಉತ್ಪಾದನೆ ಐಸ್ ಕ್ರೀಮ್ ಇದ್ದು 15 to 18 ಏರುತ್ತದೆ. ಆದರೆ ನಿಜವಾಗಿಯೂ ಸೀಮಾಂತ ಉತ್ಪಾದನೆ ಎಷ್ಟು ಏರಿಕೆ ಆದಾಗೈತೆ, ಈಗ 15 to 18 ಏರಿದ್ದು, ಆ ವ್ಯತ್ಯಾಸ ನೋಡಿ, 15 to 18 ಬರೀ 3 ಕಪ್ ಐಸ್ ಕ್ರೀಮ್ಗಳು ಮಾತ್ರ. ಹಾಗಾಗಿ ಸೀಮಾಂತ ಉತ್ಪಾದನೆ ಐಸ್ ಕ್ರೀಮ್ದಾದಷ್ಟು, ಈಗ ಮೊದಲನೇದಲ್ಲಿ 10 ಆಗಿತ್ತು, ಎರಡನೇ ಕಾಂಬಿನೇಷನ್ನಲ್ಲಿ ಅವ ಪುನಃ ಭೂಮಿ ಮತ್ತು ಶ್ರಮವನ್ನು ಹೆಚ್ಚು ಮಾಡಿದಾಗದ್ದು ಬರೀ 5 ಮಾತ್ರ, ಈಗ ಹೆಚ್ಚಾದದ್ದು ಬರೀ 3 ಮಾತ್ರ. 10 to 5 to 3 10 to 5 to 15 to 18 ಏನಾಯಿತು ನೋಡಿ, ಒಟ್ಟು ಉತ್ಪಾದನೆ ಜಾಸ್ತಿ ಆಗಿದೆ, ಆದರೆ ಪ್ರತಿ ಒಂದೊಂದು ಡೋಸೇಜಿನ ಹಾಗೆ ಭೂಮಿ ಮತ್ತು ಶ್ರಮವನ್ನು ಅಪ್ಲೈ ಮಾಡ್ತಾ ಬಂದ ಹಾಗೆ ಏರಿಕೆಯ ಪ್ರಮಾಣದಲ್ಲಿ ಏರಲಿಲ್ಲ, ಇಳಿಕೆಯ ಪ್ರಮಾಣದಲ್ಲಿ ಏರಿದೆ ಅಲ್ಲ. ಒಟ್ಟು ಐಸ್ ಕ್ರೀಮ್ ಹೆಚ್ಚಳ ಆಗಿರ್ಬೋದು, 18 cup ಐಸ್ ಕ್ರೀಮ್ಗೆ ಏರಿರ್ಬೋದು, ಆದರೆ ಇಳಿಕೆಯ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಸ್ನೇಹಿತರೆ, ಇದನ್ನೇ ನಾವು ಕರೆಯೋದು ಪ್ರಮಾಣದ ಇಳಿಮುಖ ಪ್ರತಿಫಲ ಅಂತ. ಆ ಪ್ರತಿಫಲ ಬರೋದುಂಟಲ್ಲ, ಆ ರಿಟರ್ನ್ ಬರೋದುಂಟಲ್ಲ, ಆ ಈಲ್ಡ್ ಉಂಟಲ್ಲ, ಏನಾಗಿದೆ ಅದು ಇಳಿಕೆಯ ಪ್ರಮಾಣದಲ್ಲಿ ಬರ್ತಾ ಹೋಗಿದೆ, ಅದು ಕಡಿಮೆ ಕಡಿಮೆ ಆಗ್ತಾ ಹೋಗಿದೆ, ಅದು ಕುಸಿತಾ ಹೋಗಿದೆ. ಅದು ಇದಕ್ಕೆ ಏನು ಕಾರಣ ಇರ್ಬೋದು ಸ್ನೇಹಿತರೆ? ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪ್ರಮುಖವಾಗಿ ಉತ್ಪಾದನಾ ಅಂಗಗಳ ಬೆಲೆಯಲ್ಲಿ ಏರಿಕೆ ಆಗುವಂಥದ್ದು, ಅಂದರೆ ಕಾಸ್ಟ್ ಇನ್ಕ್ರೀಸ್ ಆಗುವಂಥ ನಾನಾಗೆ ಹೇಳಿದ್ದಲ್ಲ, ಅದು ಒಂದು ಕಾರಣ. ಇನ್ನೊಂದು ಕಾರಣ, ಕಚ್ಚಾ ವಸ್ತುಗಳಲ್ಲಿನ ಕೊರತೆ ಇರ್ತದೆ. ಮತ್ತೊಂದು ಕಾರಣ, ಉತ್ಪಾದನಾಂಗಗಳ ಉತ್ಪಾದಕತೆಯ ಕುಸಿತ, ಅಂದರೆ ಪ್ರೊಡಕ್ಟಿವ್ ಕೆಪಾಸಿಟಿ ಅಂತ ಕರಿತೇವೆ ನಾವು. ಆ ಉತ್ಪಾದನಾಂಗಗಳು ಉತ್ಪಾದನೆ ಮಾಡುವಂತಹ ಆ ಉತ್ಪಾದಕತೆ ಉಂಟಲ್ಲ ಅದು ಕುಸಿತ ಆಗುವಂಥದ್ದು. ನಂತರ ಅದಕ್ಷ ಆಡಳಿತ, ಸರಿಯಾದ ರೀತಿಯಲ್ಲಿ ಅವರಿಗೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು, ಅದು ಒಂದು ಕಾರಣ ಇರ್ತದೆ. ಯಾಕಂದರೆ ಬೃಹತ್ ಪ್ರಮಾಣದಲ್ಲಿ ಯಾವತ್ತೂ ಕೂಡ ಕಷ್ಟಗಳು ಜಾಸ್ತಿ ಇರ್ತವೆ, ಅದು ಕಾರಣ ಇರ್ಬೋದು. ನಂತರ ನಿಯಂತ್ರಣದ ಕೊರತೆ ಇರ್ಬೋದು, ಮೇಲುಚಾರಣೆಯ ಕೊರತೆ ಇರ್ಬೋದು, ಈ ಥರ ಎಲ್ಲವುಗಳು ಕೂಡ ಈ ಇಳಿಮುಖ ಪ್ರತಿಫಲಕ್ಕೆ ಕಾರಣ ಆಗಿರ್ತದೆ. ಸ್ನೇಹಿತರೆ, ಇನ್ನೊಮ್ಮೆ ಇದರ ಬಗ್ಗೆ ನಿಮಗೆ ಸೂಕ್ಷ್ಮವಾಗಿ ಹೇಳ್ತೇನೆ. ಪ್ರಮಾಣದ ಪ್ರತಿಫಲ ಅಥವಾ ರಿಟರ್ನ್ಸ್ ಟು ಸ್ಕೇಲ್, ಇದು ದೀರ್ಘಾವಧಿಯ ಉತ್ಪಾದನಾ ಕಾರ್ಯ ಅಥವಾ ಉತ್ಪಾದನಾ ಫಲನ. ಇದರಲ್ಲಿ ಯಾವುದೇ ಸ್ಥಿರ ಉತ್ಪಾದನಾಂಗಗಳು ಇಲ್ಲ, ಎಲ್ಲವೂ ಕೂಡ ಬದಲಾಗುವ ಉತ್ಪಾದನಾಂಗಗಳು. ಇಲ್ಲಿ ಉತ್ಪಾದಕ ಭೂಮಿ, ಶ್ರಮ, ಬಂಡವಾಳ ಇವುಗಳನ್ನು ಏರಿಸ್ತಾ ಹೋಗ್ತಾನೆ ಮತ್ತು ಅದನ್ನು ಹೆಚ್ಚಿಸುತ್ತಾ ಹೋದ ಹಾಗೆ ಯಾವ ಮಟ್ಟದಲ್ಲಿ ಉತ್ಪಾದಕನಿಗೆ ಪ್ರತಿಫಲ ಕೈಗೆ ಬರ್ತದೆ ಅಂತ ನೋಡುವಂಥದ್ದೇ ಪ್ರಮಾಣದ ಪ್ರತಿಫಲ ನಿಯಮ ಆಗಿರ್ತದೆ. ಇಲ್ಲಿ ಪ್ರಮುಖವಾಗಿ ಮೂರು ಹಂತಗಳು. ಎಲ್ಲ ಕಾಂಬಿನೇಷನ್ನಲ್ಲೂ ಕೂಡ, ಎಲ್ಲ ಆಯ್ಕೆಗಳಲ್ಲೂ ಕೂಡ ಉತ್ಪಾದಕ ಭೂಮಿ, ಶ್ರಮ, ಬಂಡವಾಳ ಯಾವುದೇ ಇರ್ಬೋದು ಅದನ್ನು ಹೆಚ್ಚಿಸ್ತಾ ಬರ್ತಾನೆ. ಆದರೆ ಮೊದಲನೇ ಹಂತದಲ್ಲಿ ಪ್ರತಿಫಲ ಅವನಿಗೆ ಏರುಮುಖವಾಗಿ ಬರ್ತವೆ, ಎರಡನೇ ಹಂತದಲ್ಲಿ ಅದು ಸ್ಥಿರವಾಗಿ ಇರ್ತದೆ, ಮೂರನೇ ಹಂತದಲ್ಲಿ ಅದು ಇಳಿಮುಖವಾಗಿ ಇರ್ತದೆ. ಇದನ್ನು ನಾವು ಪ್ರಮಾಣದ ಪ್ರತಿಫಲ ನಿಯಮ ಅಥವಾ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರಿತೇವೆ. ವಿದ್ಯಾರ್ಥಿ ಮಿತ್ರರೇ, ಈ ಪ್ರಮಾಣದ ಪ್ರತಿಫಲ ನಿಯಮವನ್ನು ಕೆಲವೊಂದು ಊಹೆಗಳು ಆಧರಿಸಿಕೊಂಡಿರ್ತದೆ ಅಥವಾ ಕೆಲವೊಂದು ಕಲ್ಪನೆಗಳನ್ನು ನಾವು ಇಲ್ಲಿ ಮಾಡಿಕೊಳ್ಳಬೇಕಾಗ್ತದೆ. ಈ ಕಲ್ಪನೆಗಳನ್ನು ನಮಗೆ ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಆದಾಗ ಈ ಪ್ರಮಾಣದ ಪ್ರತಿಫಲ ನಿಯಮ ಏನಿದೆ ಇದು ಹೆಚ್ಚು ಅಳವಡಿಕೆಗೆ ಬರ್ತದೆ. ಅದರ ಊಹನೆಗಳು, ಎಲ್ಲ ಉತ್ಪಾದನಾಂಗಗಳು ಅಥವಾ ಹೂಡುವಳಿಗಳು ಬದಲಾಗ್ತವೆ, ಆದರೆ ಆ ಉದ್ಯಮವು ಸ್ಥಿರ ಆಗಿರುತ್ತದೆ. ಆ ಉತ್ಪಾದನಾ ಘಟಕ ಸ್ಥಿರವಾಗಿದ್ದುಕೊಂಡು ಇತರ ಎಲ್ಲ ಈಗ ಭೂಮಿಶ್ರಮ ಬಂಡವಾಳ ಏನಿದೆ ಅವುಗಳು ಬದಲಾಗ್ತವೆ, ಆದರೆ ಆ ಉತ್ಪಾದನಾ ಘಟಕ ಸ್ಥಿರವಾಗಿರುತ್ತದೆ. ವಸ್ತುವಿನ ಉತ್ಪಾದನೆ ಮಾಡುವಾಗ ತಂತ್ರಜ್ಞಾನದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಕೊಳ್ಳಲಿಕ್ಕೆ ಇರುವುದಿಲ್ಲ, ತಂತ್ರಜ್ಞಾನ ಹಾಗೆಯೇ ಇರ್ತದೆ. ಯಾಕಂತ ಹೇಳಿದರೆ ತಂತ್ರಜ್ಞಾನವನ್ನು ಬದಲಾವಣೆ ಮಾಡಿದಾಗ ತಕ್ಷಣಕ್ಕೆ ಉತ್ಪಾದನೆ ಕೂಡ ಬದಲಾಗ್ತದೆ, ಹಾಗಾಗಿ ಆ ಥರ ಆಗಲಿಕ್ಕಿಲ್ಲ. ನಾವು ಹೇಳೋದಿಲ್ಲಿ ತಂತ್ರಜ್ಞಾನ ಹಾಗೆ ಇದ್ದು, ತಂತ್ರಜ್ಞಾನ ಸ್ಥಿರವಾಗಿದ್ದುಕೊಂಡು ಈ ಭೂಮಿಶ್ರಮ ಬಂಡವಾಳವನ್ನು ಬದಲಾವಣೆ ಮಾಡಿದಾಗ ಉತ್ಪಾದನೆ ಹೇಗೆ ಬದಲಾವಣೆ ಆಗ್ತದೆ ಅಂತ ಇಲ್ಲಿ ನಾವು ನೋಡ್ತೇವೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ತಂತ್ರಜ್ಞಾನ ಸ್ಥಿರವಾಗಿರ್ತವೆ, ಅದು ಬದಲಾಗುವುದಿಲ್ಲ. ಇನ್ನೊಂದು ವಿಶೇಷವಾಗಿ ಇಲ್ಲಿ ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿ ಇರ್ತವೆ. ಇದನ್ನು ಪರ್ಫೆಕ್ಟ್ ಕಾಂಪಿಟಿಷನ್ ಅಂತ ಕರಿತೇವೆ. ಬಹುಶಃ ನಿಮಗೆ ಇದುವರೆಗೆ ಇದು ನಿಮ್ಮ ಪಠ್ಯಕ್ರಮದಲ್ಲಿ ಬರಲಿಲ್ಲ ಅಂತ ಕಾಣಿಸ್ತದೆ. ನಿಮಗೆ ಮುಂದಿನ 5ನೇ ಅಧ್ಯಾಯದಲ್ಲಿ ಈ ಪರಿಪೂರ್ಣ ಪೈಪೋಟಿ ಬಗ್ಗೆ ವಿಚಾರವನ್ನು ನೀವು ಅಭ್ಯಾಸ ಮಾಡಲಿಕ್ಕೆ ಇರ್ತದೆ. ಆದರೆ ಇಲ್ಲಿ ಇದು ಅರ್ಥ ಆಗುವ ಕಾರಣಕ್ಕೆ ನಿಮಗೆ ಇದರ ಒಂದು ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಡ್ತೇನೆ ಸ್ನೇಹಿತರೆ. ಈ ಪರಿಪೂರ್ಣ ಪೈಪೋಟಿ ಅಂತ ಹೇಳಿದರೆ ಏನು? ಪರಿಪೂರ್ಣ ಪೈಪೋಟಿ ಅಂತ ಹೇಳಿದರೆ ಇದೊಂದು ಕಾಲ್ಪನಿಕ ಮಾರುಕಟ್ಟೆಯ ವ್ಯವಸ್ಥೆ. ಇದನ್ನು ಮಾರ್ಕೆಟ್ ಮಾಡೆಲ್ ಅಂತ ಕರಿತೇವೆ ನಾವು, ಒಂದು ಮಾರುಕಟ್ಟೆಯ ಮಾದರಿ ಅಂತ ಕರಿತೇವೆ. ಈಗ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೀತಿಯ ಮಾದರಿಗಳಿರ್ತವೆ. ಈಗ ಪರ್ಫೆಕ್ಟ್ ಕಾಂಪಿಟೀಷನ್ ಪರಿಪೂರ್ಣ ಪೈಪೋಟಿ ಅಂತ ಕರಿತೇವೆ, ಇಂಪರ್ಫೆಕ್ಟ್ ಕಾಂಪಿಟೀಷನ್ ಅಂತ ಕರಿತೇವೆ, ಅಪರಿಪೂರ್ಣ ಪೈಪೋಟಿ ಅಂತ ಕರಿತೇವೆ, ಮೊನೋಪೊಲಿ ಅಂತ ಕರಿತೇವೆ, ಏಕಸ್ವಾಮ್ಯ ಅಂತ ಕರಿತೇವೆ, ಡಿಯೋಪೊಲಿ, ದ್ವಿಸ್ವಾಮ್ಯ ಅಂತ ಕರಿತೇವೆ. ಹೀಗೆ ಬೇರೆ ಬೇರೆ ವಿಧಗಳ ಮಾರ್ಕೆಟ್ ಮಾಡೆಲ್ಸ್ ಅಥವಾ ಮಾರುಕಟ್ಟೆಯ ಮಾದರಿಗಳು ಇರ್ತವೆ. ಅದರಲ್ಲಿ ಒಂದು ಮೊದಲನೇದಾಗಿರುವಂಥದ್ದು ಪರಿಪೂರ್ಣ ಪೈಪೋಟಿ ಮಾದರಿ ಅಥವಾ ಪರ್ಫೆಕ್ಟ್ ಕಾಂಪಿಟೀಷನ್ ಅಂತ ಕರಿತೇವೆ. ನೋಡಿ, ಇದು ಪರಿಪೂರ್ಣ, ಅಪರಿಪೂರ್ಣ ಅಲ್ಲ, ಪರಿಪೂರ್ಣ. ಒಂದು ಪ್ಯಾಕ್ ಆಗಿ ಇರುವಂಥದ್ದು, ಸಿಸ್ಟಮ್ಯಾಟಿಕ್ ಆಗಿ ವ್ಯವಸ್ಥಿತವಾಗಿ ಇರುವಂಥದ್ದು ಇದು ಯಾವುದು? ಪರಿಪೂರ್ಣ ಮಾರುಕಟ್ಟೆ ವ್ಯವಸ್ಥೆ. ಸರಿ, ಅದು ಏನು ಅಂತ ಬೇಕಲ್ಲ. ಈಗ ಈ ಪ್ರಮಾಣದ ಪ್ರತಿಫಲ ನಿಯಮ ಇದು ಅಳವಡಿಕೆಗೆ ಬರಬೇಕು ಅಂತ ಆದರೆ ಅಲ್ಲಿ ಪರಿಪೂರ್ಣ ಪೈಪೋಟಿಯ ವ್ಯವಸ್ಥೆ ಇರಬೇಕು ಹಾಗೆಂತ ನಾವು ಊಹನೆ ಮಾಡ್ತೇವೆ. ಅದಿದ್ದರೆ ಸುಲಭದಲ್ಲಿ ಈ ಒಂದು ನಿಯಮ ಜಾರಿಗೆ ಬರಲಿಕ್ಕೆ ಸಾಧ್ಯ ಉಂಟು ಅಥವಾ ಅಳವಡಿಕೆ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಿದ್ದರೆ ಈ ಪರಿಪೂರ್ಣ ಪೈಪೋಟಿ ಅಂತ ಹೇಳಿದರೆ ಏನು? ವಿದ್ಯಾರ್ಥಿ ಮಿತ್ರರೇ, ಬಹುಶಃ ನಿಮಗೆಲ್ಲರಿಗೂ ಕೂಡ ಇದರ ಪರಿಚಯ ತುಂಬ ಚೆನ್ನಾಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಶಕ್ತಿಮ್ಯಾನ್, ಹೀ ಮ್ಯಾನ್, ಹೀಗೆಲ್ಲ ಕೂಡ ಅವರನ್ನೆಲ್ಲ ತೋರಿಸಿ ಅಂತ ಹೇಳಿದರೆ ನೀವೆಲ್ಲಿ ತೋರಿಸ್ತೀರಿ? ಯಾರಿಗೂ ಕೂಡ ಅವ್ರನ್ನ ತೋರಿಸಕ್ಕೆ ಸಾಧ್ಯ ಇಲ್ಲ. ಸಿನಿಮಾದಲ್ಲಿಯೋ, ಟಿ ವಿಯಲ್ಲಿಯೋ, ಮ್ಯಾಗಝಿನ್ಗಳಲ್ಲಿಯೋ, ಕಾಮಿಕ್ ಬುಕ್ಸ್ಗಳಲ್ಲಿಯೋ ಸಿಗಲ್ಪಡ್ತಾರೆ ಅಷ್ಟೆ. ಅದು ಬಿಟ್ಟು ಈ ಸೂಪರ್ ಮ್ಯಾನ್, ಶಕ್ತಿಮ್ಯಾನ್, ಸ್ಪೈಡರ್ ಮ್ಯಾನ್ಗಳು ಎಲ್ಲಿಯೂ ಕೂಡ ನಮ್ಮ ಪ್ರಪಂಚದಲ್ಲಿ ಇಲ್ಲ. ಹಾಗಿದ್ರೆ ಅವರೆಲ್ಲ ಯಾರು? ಅವರೆಲ್ಲ ಮತ್ತೆ ಅವರು ಅಲ್ಲ, ಒಂದು ಕಾಲ್ಪನಿಕವಾದಂತಹ ವ್ಯಕ್ತಿಗಳು, ಒಂದು ವಿಶೇಷ ಶಕ್ತಿಗಳು ಅಲ್ವಾ, ಕಾಲ್ಪನಿಕವಾಗಿರುವಂಥದ್ದು ಅಷ್ಟೇ. ಸೂಪರ್ಮ್ಯಾನ್ ಅಂತಿದ್ರೆ ಹೀಗೆ ಅವ, ಶಕ್ತಿಮ್ಯಾನ್ ಅಂತಿದ್ರವ ಹೀಗೆ, ಸ್ಪೈಡರ್ ಮ್ಯಾನ್ ಅಂತಿದ್ರವ ಹೀಗೆ ಹೀಗೆ ಅಂತ ಎಲ್ಲವೂ ಕೂಡ ನಾವು ಅಂದುಕೊಳ್ಳೋದು ಮಾತ್ರ. ನಿಜವಾಗಿ ಆದರೂ ಕೂಡ ಪ್ರಸಕ್ತ ನಮ್ಮ ಯಾವುದೇ ಈ ಭೂಮಿಯಲ್ಲಿ ಎಲ್ಲೂ ಕೂಡ ಅವರು ಇಲ್ಲ. ಅದೇ ಥರದಲ್ಲಿ ಈ ಸೂಪರ್ಮ್ಯಾನ್ ಶಕ್ತಿಮಾನ್ ಎಲ್ಲ ಹೇಗೆ ಬರೀ ಒಂದು ಕಾಲ್ಪನಿಕವಾಗಿ ಇದ್ದಾರೋ ಹಾಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಮಾದರಿ ಕೂಡ. ನಿಜವಾಗಲೂ ಕೂಡ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ವ್ಯವಸ್ಥೆ ಅಂತ ಒಂದು ಇಲ್ಲ, ನಾವು ಕಾಲ್ಪನಿಕವಾಗಿ ಹೀಗೆ ಅಂತ ಒಂದು ವ್ಯವಸ್ಥೆ ಇದ್ರಿಂದ ಊಹಿಸಿಕೊಳ್ಳೋದು ಮಾತ್ರ. ಅಂದರೆ ಪರಿಪೂರ್ಣ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಅಸಂಖ್ಯಾತ ಜನ ಮಾರಾಟಗಾರರು ಇರ್ತಾರೆ, ಅಸಂಖ್ಯಾತ ಜನ ಕೊಂಡುಕೊಳ್ಳುವವರು ಇರ್ತಾರೆ. ಲಾರ್ಜ್ ನಂಬರ್ಸ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಅಂತ ನಾವು ಅದನ್ನು ಕರಿತೇವೆ. ಹಾಗೆ ಫ್ರೀ ಎಂಟ್ರಿ ಆ್ಯಂಡ್ ಫ್ರೀ ಎಕ್ಸಿಟ್, ಉಚಿತವಾಗಿ ಮಾರುಕಟ್ಟೆಗೆ, ಉಚಿತ ಅಂತ ಹೇಳಿದರೆ ಸುಲಭವಾಗಿ ಮಾರುಕಟ್ಟೆಗೆ ಬರ್ಬೋದು ಮತ್ತು ಸುಲಭವಾಗಿ ಮಾರುಕಟ್ಟೆಯಿಂದ ಹೋಗ್ಬೋದು. ಯಾವುದೇ ಉತ್ಪಾದಕ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡ್ಬೋದು ಅಥವಾ ತನ್ನ ಉತ್ಪಾದನಾ ಘಟಕವನ್ನು ಮುಚ್ಚಿ ಮನೆಗೆ ಹೋಗ್ಬೋದು. ಫ್ರೀ ಎಂಟ್ರಿ ಫ್ರೀ ಎಕ್ಸಿಟ್ ಮತ್ತು ಸಿಂಗಲ್ ಪ್ರೈಸ್, ಇದು ತುಂಬಾ ಪ್ರಾಮುಖ್ಯ ಸ್ನೇಹಿತರೆ. ಪರಿಪೂರ್ಣ ಮಾರುಕಟ್ಟೆ ವ್ಯವಸ್ಥೆಯ ಲಕ್ಷಣವೇ ಇದು. ಈಗಾಗಲೇ ನಾನೊಂದು ಎರಡು ಹೇಳಿದ್ದು, ಅದು ಲಕ್ಷಣಗಳು ಅದರದ್ದು ಹೇಳಿದ್ದು. ಅದರ ಲಕ್ಷಣ ಹೀಗೆ: ಲಾರ್ಜ್ ನಂಬರ್ ಆಫ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್, ಫ್ರೀ ಎಂಟ್ರಿ ಆ್ಯಂಡ್ ಫ್ರೀ ಎಕ್ಸಿಟ್, ಆಮೇಲೆ ಸಿಂಗಲ್ ಪ್ರೈಸ್, ಏಕರೂಪದ ಬೆಲೆ ಇಡೀ ಮಾರುಕಟ್ಟೆಯಲ್ಲಿ ಇರ್ತದೆ. ನಿಮಗೆ ತಲೆನೋವಿಗೆ ಒಂದು ಮಾತ್ರ ಬೇಕು, ಯಾವುದೇ ಕಂಪನಿ ಉತ್ಪಾದನೆ ಮಾಡಿದ ಮಾತ್ರೆನ ತಗೊಳ್ಬೋದು, ಆದರೆ ಅದಕ್ಕೆ ಇರುವ ರೇಟು, ಅದಕ್ಕಿರುವ ಬೆಲೆ ಉಂಟಲ್ಲ, ಅದು ಮಾರುಕಟ್ಟೆ ಯಾವ ಮೂಲೆಗೆ ಹೋಗಿ ಕೇಳಿದರು, ಯಾವ ಆ ಮೆಡಿಕಲ್ ಶಾಪ್ ಉಂಟಲ್ಲ ಎಲ್ಲಿಗೆ ಹೋಗಿ ಕೇಳಿದರೂ ಕೂಡ ಅದು ರೇಟ್ ಒಂದೇ ಇರುತ್ತದೆ, ಅದು ಬದಲಾವಣೆ ಆಗುವುದಿಲ್ಲ. ಅಥವಾ ಇನ್ಯಾವುದೋ ಒಂದು ಇರ್ಬೋದು, ಬಟ್ಟೆ ಬರೆ ಇರ್ಬೋದು ಅಥವಾ ಇನ್ಯಾವುದೋ ಸಾಧನಗಳಿರ್ಬೋದು, ಅದರ ಬೆಲೆ ಒಂದೇ ಆಗಿರುತ್ತೆ. ನೂರಾರು ಕಂಪನಿಗಳು ಒಂದೇ ರೀತಿಯ ವಸ್ತುವನ್ನು ಉತ್ಪಾದನೆ ಮಾಡ್ತವೆ, ಆ ಎಲ್ಲ ವಸ್ತುಗಳ ಬೆಲೆಗಳು ಕೂಡ ಅದು ಒಂದೇ ರೀತಿಯಾಗಿರ್ತದೆ. ಇದು ಅದರ ಪ್ರಮುಖ ಲಕ್ಷಣ. ಇನ್ನೊಂದು, ಏಕರೂಪದ ವಸ್ತುಗಳನ್ನು ಅವುಗಳು ಉತ್ಪಾದನೆ ಮಾಡ್ತವೆ. ಪ್ರತಿಯೊಂದು ಕಂಪನಿ ಉತ್ಪಾದನೆ ಮಾಡುವ ಸರಕಿನ ಅದರ ಸೈಜ್ ಇರ್ಬೋದು, ಶೇಪ್ ಇರ್ಬೋದು, ಸ್ಮೆಲ್ ಇರ್ಬೋದು, ಟೇಸ್ಟ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಕಲರ್ ಇರ್ಬೋದು, ಎಲ್ಲವೂ ಕೂಡ ಏನಾಗಿರ್ತದೆ ಸ್ನೇಹಿತರೆ, ಒಂದೇ ಆಗಿರ್ತದೆ. ಅಂದರೆ ಈ ಪರ್ಫೆಕ್ಟ್ ಕಾಂಪಿಟಿಷನ್, ಪರಿಪೂರ್ಣ ಪೈಪೋಟಿ ಅಂತ ಹೇಳಿದಲ್ಲ, ಈ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಯಾವ ಕಂಪನಿ ಉತ್ಪಾದನೆ ಮಾಡಿದ ವಸ್ತು ಇದು ಅಂತ ನಮಗೆ ಹೇಳಲಿಕ್ಕೆ ಆಗುವುದೇ ಇಲ್ಲ. ನಾವು ಪುನಃ ಸೋಪಿನ ಉದಾಹರಣೆ ಕೊಡದಿದ್ದರೆ, ಎಲ್ಲ ಕಂಪನಿಗಳು ಉತ್ಪಾದನೆ ಮಾಡಿದ ಸೋಪಿನ ಸೈಜು, ಕಲರು, ಶೇಪು, ಸ್ಮೆಲ್ಲು, ವೆಯ್ಟು ಒಂದೇ ಇರ್ತದೆ. ಹಾಗಾಗಿ ನಮಗೆ ಇದು ಇಂಥ ಕಂಪನಿಯ ಸೋಪ್ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೆಲೆ ಕೂಡ ಒಂದೇ ಇರುತ್ತಿರ್ತದೆ. ಈಗ 10 ರೂಪಾಯಿ ಅಂತ ಹೇಳಿದರೆ ಎಲ್ಲ ಕಂಪನಿಗಳು ಉತ್ಪಾದನೆ ಮಾಡುವ ಸೋಪುಗಳು ಕೂಡ 10 ರೂಪಾಯಿ ಮೌಲ್ಯವನ್ನು ಹೊಂದಿರುತ್ತವೆ. ಹಾಗಾಗಿ ಇದು ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ವ್ಯವಸ್ಥೆ. ನಿಜವಾಗಲೂ ಕೂಡ ಈ ಥರದ ಒಂದು ವ್ಯವಸ್ಥೆ ಎಲ್ಲೂ ಕೂಡ ಇಲ್ಲ. ನಾವು ಕಾಲ್ಪನಿಕವಾಗಿ ಇದನ್ನು ಏನು ಮಾಡಿರ್ತೇವೆ ಅಂತ ಹೇಳಿದರೆ ಹೀಗೆ ಅಂತೇಳಿ ಒಂದು ಕಲ್ಪಿಸಿಕೊಂಡಿರ್ತೇವೆ ಮಾತ್ರ. ಸ್ನೇಹಿತರೆ, ಇದಿಷ್ಟು ರಿಟರ್ನ್ಸ್ ಸ್ಕೇಲ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇದೇ ತರಗತಿಯಲ್ಲಿ ನಾವು ಇನ್ನು ಮುಂದೆ ಅಭ್ಯಾಸ ಮಾಡಲಿಕ್ಕೆ ಇರುವಂಥದ್ದು ಆದಾಯ ವಿಶ್ಲೇಷಣೆ. ನಮ್ಮ ಪಠ್ಯಕ್ರಮ ಏನಿದೆ 4ನೇ ಅಧ್ಯಾಯ, ಇದರ ಟೈಟಲ್ ಅಂತ ನಾವೇನು ಕರಿತೇವೆ ಅದು ಕಾಸ್ಟ್ ಆ್ಯಂಡ್ ರೆವೆನ್ಯೂ ಅನಾಲಿಸಿಸ್ ಅಂತ, ವೆಚ್ಚ ಮತ್ತು ಆದಾಯ ವಿಶ್ಲೇಷಣೆ ಅಥವಾ ಪರಿಕಲ್ಪನೆ, ಅದರ ಬಗ್ಗೆ ಈಗ ಸ್ವಲ್ಪ ತಿಳ್ಕೊಳ್ಳುವ. ಸೊ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ ಈ ಅಧ್ಯಾಯದಲ್ಲಿ, ರೆವೆನ್ಯೂ ಅನಾಲಿಸಿಸ್ ಅಥವಾ ಆದಾಯದ ವಿಶ್ಲೇಷಣೆ. ವಿದ್ಯಾರ್ಥಿ ಮಿತ್ರರೇ, ಬಹುಶಃ ನಿಮ್ಮ ಜ್ಞಾನದಲ್ಲಿ ಇರುವಂಥ ವಿಚಾರ ಇದು, ಯಾವನೇ ಒಬ್ಬ ಉತ್ಪಾದಕ ಅಥವಾ ಯಾವುದೇ ಒಂದು ಉದ್ದಿಮೆ ಪ್ರಧಾನವಾಗಿ ಗಮನದಲ್ಲಿ ಇಟ್ಟುಕೊಳ್ಳುವಂಥ ವಿಚಾರ ಅಂತ ಹೇಳಿದರೆ ಆದಾಯ ಮತ್ತು ವೆಚ್ಚ ಪರಿಕಲ್ಪನೆ. ಆದಾಯ ಅಂದರೆ ರೆವೆನ್ಯೂ, ವೆಚ್ಚ ಅಂದರೆ ಕಾಸ್ಟ್, ಕಾಸ್ಟ್ ಆ್ಯಂಡ್ ರೆವೆನ್ಯೂ, ಈ ಎರಡೂ ಕೂಡ ಅತ್ಯಂತ ಪ್ರಾಮುಖ್ಯ. ಯಾವುದೇ ಒಂದು ಬಿಸ್ನೆಸ್ಸನ್ನು, ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕು ಅಂತಾದರೆ ಈ ಕಾಸ್ಟ್ ಆ್ಯಂಡ್ ರೆವೆನ್ಯೂ ಬೇಕೇ ಬೇಕು. ಬರೀ ಬಿಸ್ನೆಸ್ ಅಂತ, ವ್ಯವಹಾರ ಅಂತ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲೂ ಕೂಡ ಅಷ್ಟೇ. ಬಹುಶಃ ನಿಮಗೂ ಕೂಡ ಅದು ಅಂದಾಜಾಗಿರ್ತದೆ, ನಿಮ್ಮ ಜೀವನದಲ್ಲಿ ಕೂಡ ಅದು ಹಾಸುಹೊಕ್ಕಾಗಿರ್ತದೆ. ನೀವು ನೋಡಿ, ನಿಮ್ಮ ಆದಾಯ, ನಿಮ್ಮ ಪಾಕೆಟ್ ಮನಿ ಇರ್ಬೋದು ಅಥವಾ ನೀವು ಏನಾದರೂ ಕೆಲಸಕ್ಕೆ ಹೋಗೋದಿದ್ರೂ ಇರ್ಬೋದು, ನಿಮ್ಮ ಆದಾಯ ಎಷ್ಟುಂಟು ಮತ್ತು ನೀವು ಎಷ್ಟು ಖರ್ಚು ಮಾಡ್ತೀರಿ ನೋಡಿ. ಕಾಸ್ಟ್ ಎಷ್ಟು, ಎಕ್ಸ್ಪೆಂಡಿಚರ್ ಕಾಸ್ಟ್, ನಿಮಗೆ ಪಾಕೆಟ್ ಮನಿ ಸಿಗುವಂಥದ್ದು ಇರ್ಬೋದು, ಅಥವಾ ಬೇರೆ ನೀವು ಕೆಲಸಕ್ಕೆ ಹೋಗೋದಿದ್ರೆ ಸಿಗುವಂಥ ಇನ್ಕಮ್ ಇರ್ಬೋದು, ಅದು ಆದಾಯ. ನೋಡಿ, ಈ ಕಾಸ್ಟ್ ಮತ್ತು ರೆವೆನ್ಯೂ ನೋಡಿ, ನಾವು ಅದನ್ನು ಲೆಕ್ಕಾಚಾರ ಹಾಕಿರ್ತೇವೆ. ನನಗಿಷ್ಟು ಸಂಬಳ ಸಿಗ್ತಾ ಉಂಟು, ಇಷ್ಟು ಪಾಕೆಟ್ ಮನಿ ಸಿಗ್ತಾ ಉಂಟು, ಇಷ್ಟು ನನ್ನ ರೆವೆನ್ಯೂ, ಇಷ್ಟು ನನಗೆ ಖರ್ಚು ಉಂಟು, ಇಷ್ಟು ನನ್ನ ಕಾಸ್ಟ್. ರೆವೆನ್ಯೂ ಜಾಸ್ತಿ ಉಂಟಾ, ಕಾಸ್ಟ್ ಜಾಸ್ತಿ ಉಂಟಾ, ಅಥವಾ ಬ್ಯಾಲೆನ್ಸ್ ಆಗಿ ಉಂಟಾ? ನೋಡಿ, ನಾವು ಗೊತ್ತಿಲ್ಲದೇ ಇಕನಾಮಿಕ್ಸನ್ನು ಡೈಲಿ ನಾವೇನು ಮಾಡಿರ್ತೇವೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೇವೆ. ಹಾಗಾಗಿ ಸ್ನೇಹಿತರೆ, ಒಂದು ಉತ್ಪಾದನಾ ಘಟಕ ಆದಾಯ ಮತ್ತು ವೆಚ್ಚ, ಈ ಎರಡೂ ಪರಿಕಲ್ಪನೆಗಳನ್ನು ತುಂಬ ಚೆನ್ನಾಗಿ ಅರಿತಿರಬೇಕು. ಸರಿ, ವೆಚ್ಚ ಅಂದರೆ ಅಂತ ನಾವು ಈಗಾಗಲೇ ಅಭ್ಯಾಸ ಮಾಡಿಯಾಗಿದೆ. ಹಾಗಿದ್ರೆ ಆದಾಯ ಅಂತ ಹೇಳಿದರೆ ಏನು? ಒಂದು ಉತ್ಪಾದನಾ ಘಟಕ ಅಥವಾ ಕಾರ್ಖಾನೆ ತನ್ನ ಸರಕುಗಳನ್ನು ಅಥವಾ ಸೇವೆಗಳನ್ನು ಮಾರಾಟ ಮಾಡಿದಾಗ ಸಿಗುವ ಮಾರಾಟ ಮೌಲ್ಯವೇ ಆದಾಯ. ಅಥವಾ ಇನ್ನೊಂದು ರೀತಿಯಲ್ಲಿ, ಉತ್ಪಾದಕ ತನ್ನ ಸರಕುಗಳನ್ನು ಮಾರಿ ಗಳಿಸಿದಂತಹ ಹಣವೇ ಅಥವಾ ಮೌಲ್ಯವೇ ಆದಾಯ. ಈ ಆದಾಯದಲ್ಲಿ ಮೂರು ಕಲ್ಪನೆಗಳನ್ನು ಮಾಡಬಹುದು, ಅಥವಾ ಮೂರು ಪರಿಕಲ್ಪನೆಗಳನ್ನು ಮಾಡಬಹುದು ಸ್ನೇಹಿತರೆ. ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ. ಅಂದರೆ ಟೋಟಲ್ ರೆವೆನ್ಯೂ, ಅವರೇಜ್ ರೆವೆನ್ಯೂ ಮತ್ತು ಮಾರ್ಜಿನಲ್ ರೆವೆನ್ಯೂ. ಸರಿ, ಹಾಗಿದ್ರೆ ಮೊದಲನೆಯ ಪರಿಕಲ್ಪನೆಗೆ ಹೋಗ್ತಾ ಇದ್ದೇವೆ ನಾವೀಗ. ಒಟ್ಟು ಆದಾಯ ಅಂದರೆ ಏನು ಅಂತ ತುಂಬ ಸುಲಭ. ನಾವು ಈಗಾಗಲೇ ಅದರ ಅರ್ಥವನ್ನು ನಾವು ತಿಳ್ಕೊಂಡಾಯಿತು, ಆದರೂ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ನೆನಪಿಸ್ಕೊಳ್ಳಿ. ಏನು ಒಟ್ಟು ಆದಾಯ? ರೆವೆನ್ಯೂ. ಆದಾಯದ ಅರ್ಥ ನೀವು ಹೇಳಿದರೆ ಸಾಕು, ಒಟ್ಟು ಆದಾಯ. ಒಬ್ಬ ಉತ್ಪಾದಕ ತನ್ನ ಉತ್ಪನ್ನವನ್ನು ಮಾರಾಟ ಮಾಡಿ ಬಂದಂತಹ ಅಥವಾ ಗಳಿಸಿಕೊಂಡಂತಹ ಹಣ ಏನಿದೆ ಅಥವಾ ಮೌಲ್ಯ ಏನಿದೆ, ಅದುವೇ ಆದಾಯ ಅಷ್ಟೆ. ನಿಮಗೆ ಈ ರೀತಿ ಕೂಡ ಅದನ್ನು ಹೇಳ್ಬೋದು, ಒಬ್ಬ ಉತ್ಪಾದಕ ತನ್ನ ಎಲ್ಲ ಉತ್ಪನ್ನಗಳನ್ನು ಮಾರಾಟ ಮಾಡಿ ಗಳಿಸಿದಂತಹ ಹಣವೇ ಅದು ಒಟ್ಟು ಆದಾಯ. ಸರಿ, ಇದನ್ನು ನಾವು ಸುಲಭದಲ್ಲಿ ಯಾವ ರೀತಿಯಲ್ಲಿ ಲೆಕ್ಕಾಚಾರ ಹಾಕ್ಬೋದು? ಏನಾದರೂ ದಾರಿಗಳಿದೆಯಾ ಇದಕ್ಕೆ? ಹೌದು, ನಾವು ಒಟ್ಟು ಆದಾಯವನ್ನು ಲೆಕ್ಕಾಚಾರ ಹಾಕಬೇಕಿದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ವಸ್ತುವಿನ ಬೆಲೆ ಮತ್ತು ಅವ ಒಟ್ಟು ಉತ್ಪಾದನೆ ಮಾಡಿದಂತಹ ಸರಕುಗಳ ಪ್ರಮಾಣ, ಅಂದರೆ ಕ್ವಾಂಟಿಟಿ ಅಂತ ಕರಿತೇವೆ. ಈ ಎರಡನ್ನು ನಾವು ಲೆಕ್ಕಾಚಾರ ಹಾಕಿದರೆ ಅಥವಾ ಗುಣಿಸಿದಾಗ ನಮಗೆ ಸಿಗುವಂಥದ್ದೇ ಟೋಟಲ್ ರೆವೆನ್ಯೂ ಅಥವಾ ಒಟ್ಟು ಆದಾಯ. ನೋಡಿ, ವಸ್ತುವಿನ ಬೆಲೆಯನ್ನು ನಾವು ಪ್ರೈಸ್ ಅಂತ ಕರಿತೇವೆ, ಪಿ ಅಲ್ಲಿ ಅಳಿತೇವೆ. ಉತ್ಪನ್ನದ ಪ್ರಮಾಣವನ್ನು ಕ್ವಾಂಟಿಟಿ, ಕ್ಯೂ ಅಲ್ಲಿ ಅಳಿತೇವೆ. ಹಾಗಾಗಿ ಒಟ್ಟು ಆದಾಯ ಟಿ ಆರ್ ಟೋಟಲ್ ರೆವೆನ್ಯೂ ಈಸ್ ಈಕ್ವಲ್ ಟು ಪ್ರೈಸ್ ಇಂಟು ಕ್ವಾಂಟಿಟಿ, ಬೆಲೆ ಮತ್ತು ಉತ್ಪನ್ನ ಪ್ರಮಾಣವನ್ನು ಗುಣಿಸ್ತೇವೆ ನಾವು. ಉದಾಹರಣೆಗೆ ಸ್ನೇಹಿತರೆ, ಒಂದು ಪುಸ್ತಕವನ್ನು ಉತ್ಪಾದನೆ ಮಾಡುವಂತಹ ಕಂಪೆನಿ ಒಟ್ಟು 10 ಪುಸ್ತಕವನ್ನು ಉತ್ಪಾದನೆ ಮಾಡಿದೆ ಮತ್ತು ಮಾರಾಟ ಮಾಡ್ತದೆ. ಈಗ ಅದರ ಒಟ್ಟು ಆದಾಯವನ್ನು ನಾವು ತಿಳ್ಕೊಳ್ಬೇಕು ಅಂತ ಆದರೆ, ಪ್ರತಿ ಒಂದು ಪುಸ್ತಕದ ಬೆಲೆ ಮತ್ತು ಒಟ್ಟು ಎಷ್ಟು ಉತ್ಪಾದನೆ ಆಗಿದೆ ಪುಸ್ತಕ, ಇದನ್ನು ನಾವು ಗುಣಿಸಿಕೊಂಡ್ರೆ ಆಯ್ತು ಅಷ್ಟೆ. ನೋಡಿ, ಒಂದು ಪುಸ್ತಕದ ಬೆಲೆ 5 ರೂಪಾಯಿ, ಉತ್ಪಾದನೆ ಆದಂತಹ ಪುಸ್ತಕ 10. ಹಾಗಾಗಿ ಇಲ್ಲಿ ಪಿ ಎಷ್ಟು? ಅದು 5. ಮತ್ತು ಕ್ಯೂ ಎಷ್ಟು? 10. ಈಗ ನಾವು ಟೋಟಲ್ ರೆವೆನ್ಯೂ ಒಟ್ಟು ಆದಾಯವನ್ನು ಕಂಡುಕೊಳ್ಳಲಿಕ್ಕೆ ಮಾಡಬೇಕಾದದ್ದು ಪಿ ಇಂಟು ಕ್ಯೂ, ಪ್ರೈಸ್ ಇಂಟು ಕ್ಯೂ ಅಥವಾ ಬೆಲೆ ಗುಣಿಸು ಉತ್ಪನ್ನದ ಪ್ರಮಾಣ. ಹಾಗಾಗಿ 5 × 10 ಮಾಡಿದಾಗ ನಮಗೆ ಈ ಪುಸ್ತಕದ ಉತ್ಪಾದಕನಿಗೆ ಸಿಗುವ ಒಟ್ಟು ಆದಾಯ ಎಷ್ಟು ಅಂತ ಲೆಕ್ಕಾಚಾರ ಸಿಗ್ತದೆ. ಹಾಗಾಗಿ ನಾವು 5 × 10 ಮಾಡಿದಾಗ ಸಿಗುವಂಥದ್ದು 5×50 ಒಟ್ಟು ಟೋಟಲ್ ರೆವೆನ್ಯೂ ಅವನಿಗೆ ಬಂದಂಥದ್ದೀಗ 50 ರೂಪಾಯಿ. ಈ ಪುಸ್ತಕ ಉತ್ಪಾದಕ ಒಟ್ಟು 50 ರೂಪಾಯಿಯನ್ನು ತನ್ನ ಪುಸ್ತಕವನ್ನು ಮಾರಾಟ ಮಾಡಿ ಗಳಿಸಿಕೊಳ್ತಾನೆ. ಸ್ನೇಹಿತರೆ, ವೆಚ್ಚ ಮತ್ತು ಆದಾಯ ಈ ಎರಡರಿಂದಲೇ ನಮಗೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದರೆ, ಲಾಭ ಮತ್ತು ನಷ್ಟವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸರಿ, ಹಾಗಿದ್ರೆ ನಾವು ಆದಾಯವನ್ನು ಸ್ಥಿರವಾಗಿ ಇಟ್ಕೊಳ್ತಾ ಇದ್ದೇವೆ. ಇಲ್ಲಿ 100 ರೂಪಾಯಿ ಆದಾಯ ಅಂತ ಇಟ್ಕೊಳ್ಳುವ, ಸರಿಯಲ್ಲ? ಎಷ್ಟು ಆದಾಯ? ಎಷ್ಟು ಒಟ್ಟು ರೆವೆನ್ಯೂ? ಒಟ್ಟು ಆದಾಯ ಅಥವಾ ಟೋಟಲ್ ರೆವೆನ್ಯೂ ಎಷ್ಟು? 100 ರೂಪಾಯಿ. ಈ 100 ರೂಪಾಯಿನ ನಾವೀಗ ಒಂದು ಸ್ಥಿರ ಒಬ್ಬ ಅಷ್ಟೇ ಆದಾಯವನ್ನು ಗಳಿಸ್ತದೆ ಅಂತ ಇಟ್ಕೊಳ್ಳುವ. ಅದರ ಆಧಾರದಲ್ಲಿ ಅವನ ಲಾಭ ನಷ್ಟಗಳನ್ನು ಈಗ ಲೆಕ್ಕಾಚಾರ ಹಾಕುವ. ವಿದ್ಯಾರ್ಥಿ ಮಿತ್ರರೇ, ಒಟ್ಟು ಆದಾಯ ಹೆಚ್ಚು ಇದ್ದು ಒಟ್ಟು ವೆಚ್ಚ ಕಡಿಮೆ ಇದ್ದಾಗ ಅವನಿಗೆ ಲಾಭ ಬರುತ್ತದೆ. ಆದಾಯ ಹೆಚ್ಚು, ಖರ್ಚು ಕಡಿಮೆ, ಇದು ಅವನ ಲಾಭ ಹಾಗಿದ್ದಾಗ. ಮತ್ತು ನೋಡಿ, ಇನ್ನೊಂದು ಅವಸ್ಥೆ ಹೀಗಿರ್ತದೆ: ಒಟ್ಟು ಆದಾಯ ಕಡಿಮೆ ಆದರೆ ಒಟ್ಟು ವೆಚ್ಚ ಜಾಸ್ತಿ. ಕಡಿಮೆ ಆದಾಯ ಹೆಚ್ಚು ವೆಚ್ಚ, ಇದು ಯಾವ ಸ್ಥಿತಿ ಅಂತ ಹೇಳಿದರೆ ನಷ್ಟ. ಈಗ ಇನ್ನೊಂದು ಸ್ಥಿತಿ, ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚ ಎರಡು ಕೂಡ ಸಮ, ಇದು ಸಮಸ್ಥಿತಿ ಅಂದರೆ ಬ್ಯಾಲೆನ್ಸ್ಡ್ ಕಂಡೀಷನ್ ಅಂತ ಕರಿತೇವೆ. ಈಗ ನೋಡಿ, ಆದಾಯ ಹೆಚ್ಚು ವೆಚ್ಚ ಕಡಿಮೆ ಅಂತ ಆದಾಗ ಲಾಭ ಬರ್ತದೆ, ಆದಾಯ ಕಡಿಮೆ ವೆಚ್ಚ ಜಾಸ್ತಿ ಆದಾಗ ನಷ್ಟ ಆಗ್ತದೆ, ಆದಾಯ ಮತ್ತು ವೆಚ್ಚ ಎರಡು ಕೂಡ ಸಮ ಆದಾಗ ಸಮಸ್ಥಿತಿ ಆಗ್ತದೆ, ಅಲ್ಲಿ ಎರಡು ಕೂಡ ಇಲ್ಲ, ಲಾಭವಿಲ್ಲ ನಷ್ಟವಿಲ್ಲ. ಈಗ ನಾವು ಲೆಕ್ಕಾಚಾರ ಮಾಡೋದಿದ್ರೆ 100 ರೂಪಾಯಿ ಆದಾಯ, ಆದರೆ ಒಟ್ಟು ವೆಚ್ಚ ಎಷ್ಟು, ಬರೀ 80 ರೂಪಾಯಿ. 80 ರೂಪಾಯಿ ವೆಚ್ಚ ಆಗಿದೆ, 100 ರೂಪಾಯಿ ಆದಾಯ ಬಂದಿದೆ, 20 ರೂಪಾಯಿ ಲಾಭ ಆಯ್ತಲ್ಲ, ಸರಿಯಲ್ಲ? 100 ರಿಂದ 80 ಕಳೆದ್ರೆ ಎಷ್ಟು, 20. ಹಾಗಾಗಿ 20 ರೂಪಾಯಿ ಲಾಭ ಆಯಿತು. ಅದೇ ಆದಾಯ 100 ರೂಪಾಯಿ ಇದೆ, ವೆಚ್ಚ ಮಾತ್ರ ಎಷ್ಟಾಗಿದೆ, 130 ರೂಪಾಯಿ ವೆಚ್ಚ ಆಗಿದೆ. ಈಗ ಎಷ್ಟು ನಷ್ಟ ಆಯಿತು ಅವನಿಗೆ, 30 ರೂಪಾಯಿ ನಷ್ಟ ಆಯಿತು. ಆದಾಯ 100 ರೂಪಾಯಿ, ವೆಚ್ಚ 130 ರೂಪಾಯಿ, ಸೊ 30 ರೂಪಾಯಿ ನಷ್ಟ ಆಯಿತು. ಇನ್ನೊಂದು ರೀತಿಯಲ್ಲಿ ನೋಡಿ, ಆದಾಯ 100 ರೂಪಾಯಿ, ವೆಚ್ಚ ಕೂಡ 100 ರೂಪಾಯಿ, ಈಗ 100 100 ಈಕ್ವಲ್ ಆಯಿತು, ಬ್ಯಾಲೆನ್ಸ್ ಆಯಿತು, ಇದು ಸಮಸ್ಥಿತಿ. ಹಾಗಾಗಿ ಯಾವತ್ತೂ ಕೂಡ ಪ್ರತಿಯೊಂದು ಉತ್ಪಾದನಾ ಘಟಕ ಏನು ಮಾಡ್ತದೆ, ಹೆಚ್ಚು ಆದಾಯ ಮತ್ತು ಕಡಿಮೆ ವೆಚ್ಚಕ್ಕೆ ಪ್ರಯತ್ನ ಪಡ್ತದೆ. ಆದ್ದರಿಂದ ಸ್ನೇಹಿತರೆ, ಎಲ್ಲ ಉತ್ಪಾದನಾ ಘಟಕಗಳು ಕೂಡ ಪ್ರಯತ್ನ ಪಡುವಂಥದ್ದು ಹೇಗಾದರೂ ಮಾಡಿ ವೆಚ್ಚವನ್ನು ಕಡಿಮೆ ಮಾಡಬೇಕು ಅಂತ, ಆ ಮೂಲಕ ಹೆಚ್ಚು ಲಾಭವನ್ನು ಗಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತವೆ. ಇದಕ್ಕೆ ಈ ಕಾರಣಕ್ಕಾಗಿ ಅವರೇನು ಮಾಡ್ತಾರೆ, ಬೇರೆ ಬೇರೆ ತಂತ್ರಜ್ಞಾನ ಇರ್ಬೋದು, ಒಳ್ಳೆಯ ಕಾರ್ಮಿಕ ವ್ಯವಸ್ಥೆ ಇರ್ಬೋದು, ಕಡಿಮೆ ವೆಚ್ಚದಲ್ಲಿ ಕಚ್ಚಾ ವಸ್ತುಗಳನ್ನು ಹುಡುಕೋದಿರ್ಬೋದು ಮಾಡ್ತಾ ಹೋಗ್ತಾರೆ. ಎರಡನೇದ್ದು ಸರಾಸರಿ ಆದಾಯ, ಇದನ್ನು ಎವರೇಜ್ ರೆವೆನ್ಯೂ ಅಂತ ಕರಿತೇವೆ. ಸ್ನೇಹಿತರೆ, ಸರಾಸರಿ ಆದಾಯವು ಪ್ರತಿಯೊಂದು ಉತ್ಪನ್ನ ಪ್ರಮಾಣದಿಂದ ದೊರೆಯುವ ಆದಾಯ ಆಗಿದೆ. ಹೇಗೆ ಹೇಳಿ, ಸರಾಸರಿ ಆದಾಯವು ಪ್ರತಿಯೊಂದು ಉತ್ಪನ್ನ ಪ್ರಮಾಣದಿಂದ ದೊರೆಯುವ ಆದಾಯ ಆಗಿದೆ. ಈ ಉತ್ಪನ್ನದ ಸರಾಸರಿ ಆದಾಯವು ಅದರ ಮಾರಾಟ ಬೆಲೆ ಆಗಿರ್ತದೆ. ನಿಮಗೆ ಗೊತ್ತಿರಬೇಕಾದ ಅಂಶ ಸರಿ ತಿಳ್ಕೊಳ್ಳಿ ಸ್ನೇಹಿತರೆ, ಈ ವಸ್ತುವಿನ ಬೆಲೆ ನಾವು ಏನು ಹೇಳುತ್ತೇವೆ ಅದುವೇ ಸರಾಸರಿ ಆದಾಯ ಆಗಿರ್ತದೆ. ಈಗ ಸರಾಸರಿ ಆದಾಯವನ್ನು ಕಂಡು ಹುಡುಕ್ಲಿಕ್ಕೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಒಟ್ಟು ಆದಾಯವನ್ನು ಒಟ್ಟು ಉತ್ಪನ್ನ ಪ್ರಮಾಣದಿಂದ ಭಾಗಿಸಿದಾಗ ಸರಾಸರಿ ಆದಾಯ ನಮಗೆ ದೊರೆಯುತ್ತದೆ. ಇನ್ನೊಮ್ಮೆ ಹೇಳ್ತೇನೆ, ಒಟ್ಟು ಆದಾಯ ಟೋಟಲ್ ರೆವೆನ್ಯೂ, ಇದನ್ನು ಒಟ್ಟು ಉತ್ಪನ್ನ ಕ್ವಾಂಟಿಟಿ ಕ್ಯೂ, ಇದರಿಂದ ನಾವು ಭಾಗಿಸ್ತೇವೆ. ಹೀಗೆ ಭಾಗಿಸಿದಾಗ ನಮಗೆ ಸಿಗುವುದೇ ಸರಾಸರಿ ಆದಾಯ. ಉದಾಹರಣೆಗೆ ನೋಡಿ, ಒಟ್ಟು ಆದಾಯ 20 ರೂಪಾಯಿ, ಒಟ್ಟು ಉತ್ಪನ್ನ 10 ಆಗಿದೆ, ಹಾಗಾಗಿ 20 ಅನ್ನು 10 ರಿಂದ ಭಾಗಿಸಬೇಕು. ಒಟ್ಟು ಆದಾಯ ಟೋಟಲ್ ರೆವೆನ್ಯೂ 20 ರೂಪಾಯಿ, ಒಟ್ಟು ಉತ್ಪನ್ನ ಪ್ರೊಡಕ್ಷನ್ ಆದದ್ದು 10, 20 ಭಾಗಿಸು 10 ಮಾಡಿದಾಗ ನಮಗೆ ಸಿಗುವಂಥದ್ದು ಸರಾಸರಿ ಆದಾಯ ಅಥವಾ ಆ ವಸ್ತುವಿನ ಬೆಲೆ. ಅದೆಷ್ಟು ಇಲ್ಲಿ 2 ಆಗಲು ಪಡ್ತದೆ. ಇಲ್ಲಿ ವಸ್ತುವಿನ ಬೆಲೆ ಅಥವಾ ಸರಾಸರಿ ಆದಾಯ ಎಷ್ಟು, ಅದು 2. ಮೂರನೆಯದ್ದು ಸ್ನೇಹಿತರೆ, ಸೀಮಾಂತ ಆದಾಯ ಅಥವಾ ಮಾರ್ಜಿನಲ್ ರೆವೆನ್ಯೂ, ಇದು ತುಂಬ ಪ್ರಾಮುಖ್ಯವಾದಂಥದ್ದು. ಈ ಸೀಮಂತ ಆದಾಯವು ಉತ್ಪನ್ನದ ಒಂದು ಹೆಚ್ಚುವರಿ ಪ್ರಮಾಣದ ಮಾರಾಟದಿಂದ ದೊರೆಯುವ ಆದಾಯ ಆಗಿದೆ. ಸರಿ ಕೇಳಿಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ, ಸೀಮಂತ ಆದಾಯವು ಉತ್ಪನ್ನದ ಒಂದು ಹೆಚ್ಚುವರಿ ಪ್ರಮಾಣದ ಮಾರಾಟದಿಂದ ದೊರೆಯುವ ಆದಾಯ ಆಗಿದೆ. ಅಂದರೆ ನಾವು ಮಾರ್ಜಿನಲ್ ಯುಟಿಲಿಟಿ ಇರ್ಬೋದು, ಮಾರ್ಜಿನಲ್ ಕಾಸ್ಟ್ ಇರ್ಬೋದು, ಮಾರ್ಜಿನಲ್ ಪ್ರೊಡಕ್ಟ್ ಇರ್ಬೋದು, ಇದೆಲ್ಲ ನೋಡ್ತಾ ಬಂದಿದ್ದೇವಲ್ಲ, ಹಾಗೆ ಇದು ಮಾರ್ಜಿನಲ್ ರೆವೆನ್ಯೂ. ಅಂದರೆ ಒಬ್ಬ ಉತ್ಪಾದಕನಿಗೆ ಈಗಾಗಲೇ ಅವ 10 ಪೆನ್ನುಗಳನ್ನು ಮಾರಾಟ ಮಾಡಿ ಅವನಿಗೆ ಸಿಕ್ಕಿದ ಒಟ್ಟು ಆದಾಯ 100 ರೂಪಾಯಿ. 10 ಪೆನ್ನುಗಳನ್ನು ಮಾರಾಟ ಮಾಡಿದಾಗ ಅವನಿಗೆ 100 ರೂಪಾಯಿ ಆದಾಯ ಸಿಕ್ಕಿದೆ. ಈಗ 11ನೇ ಪೆನ್ನನ್ನು ಮಾರಾಟ ಮಾಡಿದಾಗ ಅವನಿಗೆ ಸಿಗುವಂಥದ್ದೇ ಸೀಮಾಂತ ಆದಾಯ ಆಗಿರ್ತದೆ. ಈಗ 11ನೇ ಪೆನ್ನನ್ನು ಮಾರಾಟ ಮಾಡಿದಾಗ ಅವನಿಗೆ 110 ರೂಪಾಯಿ ಸಿಕ್ಕಿದ್ರೆ ಇಲ್ಲಿ ಏನು ಅಂತ ಕರಿತೇವೆ ನಾವು, ಆ 10 ರೂಪಾಯಿ ಉಂಟಲ್ಲ ಅದು ಸೀಮಾಂತ ಆದಾಯ ಆಯಿತು. ಅಂದರೆ 11ನೇ ಒಂದು ಹೆಚ್ಚುವರಿ ಪ್ರಮಾಣದ ಮಾರಾಟದಿಂದ ದೊರೆಯುವಂಥ ಆದಾಯ ಅದು. 10 ಪೆನ್ನು ಮಾರಿದಾಗ 100 ರೂಪಾಯಿ ಸಿಕ್ಕಿದ್ದು, 11ನೇ ಪೆನ್ನು ಮಾರಿದಾಗ ಒಟ್ಟು ಸಿಕ್ಕಿದ್ದವನಿಗೆ 110 ರೂಪಾಯಿ. ಹಾಗಾಗಿ 11ನೇ ಪೆನ್ನಿನ ಆದಾಯ ಅವನಿಗೆ ಬಂದದ್ದೆಷ್ಟು, ಈಗ 10. ನಾವು ಅದನ್ನೀಗ ಕಡಿತಗೊಳಿಸಬೇಕು, 110 100 ಆ ವ್ಯತ್ಯಾಸ ಉಂಟಲ್ಲ, 10 ಆಗಲು ಪಟ್ಟಿತ್ತು. ಹಾಗಾಗಿ ಇಲ್ಲಿ ಮಾರ್ಜಿನಲ್ ರೆವೆನ್ಯೂ ಅಥವಾ ಸೀಮಂತ ಆದಾಯ 10 ಆಗಿರ್ತದೆ. ಸರಿ, ಹಾಗಾದರೆ ವಿದ್ಯಾರ್ಥಿ ಮಿತ್ರರೇ, ಈ ಸೀಮಾಂತ ಆದಾಯವನ್ನು ಕಂಡುಹಿಡಿಯುವ ರೀತಿ ಹೇಗೆ? ತುಂಬ ಸುಲಭ. ಸೀಮಾಂತ ಆದಾಯ ಸಮ ಹೆಚ್ಚುವರಿ ಆದಾಯ ಭಾಗಿಸು ಹೆಚ್ಚುವರಿ ಉತ್ಪನ್ನ ಪ್ರಮಾಣ. ಇನ್ನೊಮ್ಮೆ ಹೇಳ್ತೇನೆ, ಸೀಮಾಂತ ಆದಾಯ ಸಮ ಹೆಚ್ಚುವರಿ ಆದಾಯ ಭಾಗಿಸು ಹೆಚ್ಚುವರಿ ಉತ್ಪನ್ನ ಪ್ರಮಾಣ. ವಿದ್ಯಾರ್ಥಿ ಮಿತ್ರರೇ, ಇನ್ನೊಮ್ಮೆ ಈ ಆದಾಯದ ಪರಿಕಲ್ಪನೆಗಳನ್ನು ನೆನಪಿಸಿಕೊಳ್ಳುವ. ಆದಾಯ ಅಂತ ಹೇಳಿದರೆ ಒಬ್ಬ ಉತ್ಪಾದಕ ತಾನು ಉತ್ಪಾದಿಸಿದಂತಹ ಸರಕುಗಳನ್ನು ಅಥವಾ ಸೇವೆಗಳನ್ನು ಮಾರಾಟ ಮಾಡಿ ಬಂದಂತಹ ಒಂದು ಹಣದ ಮೌಲ್ಯ. ಅದು ಎಷ್ಟು ಇರ್ಬೋದು, ಒಟ್ಟಾರೆಗೆ ಅದು ಅವನ ಆದಾಯ. ಈ ಆದಾಯದಲ್ಲಿ ಮೂರು ಪರಿಕಲ್ಪನೆಗಳಿರ್ತವೆ: ಒಟ್ಟು ಆದಾಯ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ. ಯಾವುದೆಲ್ಲ? ಒಟ್ಟು ಆದಾಯ ಟೋಟಲ್ ರೆವೆನ್ಯೂ, ಸರಾಸರಿ ಆದಾಯ ಆವರೇಜ್ ರೆವೆನ್ಯೂ, ಮತ್ತು ಮೂರನೇದು ಯಾವುದು? ಸೀಮಾಂತ ಆದಾಯ ಅಥವಾ ಮಾರ್ಜಿನಲ್ ರೆವೆನ್ಯೂ ಅಂತ. ಒಟ್ಟಿನಲ್ಲಿ ವಿದ್ಯಾರ್ಥಿ ಮಿತ್ರರೇ, ಯಾವಾಗ ಒಬ್ಬ ಉತ್ಪಾದಕ ತಾನು ಹೆಚ್ಚು ಆದಾಯ ಗಳಿಸಿ ವೆಚ್ಚವನ್ನು ಕಡಿತಗೊಳಿಸ್ತಾನೋ ಆಗ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ. ಇದು ನಿಮ್ಮ ಗಮನಕ್ಕೆ ಬಂದಿರ್ತದೆ. ಪ್ರಾಫಿಟನ್ನು ನಾವು ಲೆಕ್ಕ ಹಾಕೋದು ಹೇಗೆ? ಕಾಸ್ಟ್ ಮತ್ತು ರೆವೆನ್ಯೂ ಆಧಾರದ ಮೇಲೆ. ಆದ್ದರಿಂದಲೇ ಕಾಸ್ಟ್ ಮತ್ತು ರೆವೆನ್ಯೂ ಅನ್ನುವ ಕಾನ್ಸೆಪ್ಟ್ಗಳುಂಟಲ್ಲ, ವೆಚ್ಚ ಮತ್ತು ಆದಾಯ, ಇದು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಯಾಕೆ? ಯಾವುದೇ ಒಂದು ಉದ್ಯಮ ಇರ್ಬೋದು ಅಥವಾ ಯಾರೂ ಇರ್ಬೋದು, ಅವರವರ ಲಾಭಕ್ಕಾಗಿ ಕೆಲಸ ಮಾಡ್ತಾರೆ. ಪ್ರಾಫಿಟ್ ಇಲ್ಲಂತಾದರೆ ಹೋಗೋದಿಲ್ಲ. ಇಡೀ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಕೈಗಾರಿಕಾ ಉದ್ಯಮಗಳು ನಡೆಯುವಂಥದ್ದು ಈ ಲಾಭವನ್ನು ಗಮನದಲ್ಲಿಟ್ಟುಕೊಂಡೆ. ಆದ ಕಾರಣಕ್ಕೆ ಲಾಭ ಅನ್ನುವಂಥದ್ದಕ್ಕೆ ಅಷ್ಟು ಕೂಡ ಮಹತ್ವ ಇದೆ. ಯಾವಾಗ ಲಾಭ ಹೆಚ್ಚುಂಟೋ ಅದು ಇನ್ನಷ್ಟು ಹೆಚ್ಚು ಉತ್ಪಾದನೆಗೆ ಉತ್ತೇಜನವನ್ನು ಕೊಡ್ತದೆ, ಹೆಚ್ಚು ಉದ್ಯೋಗ ಸೃಷ್ಟಿ ಆಗಲ್ಪಡ್ತದೆ, ಹೆಚ್ಚು ಹೂಡಿಕೆ ಆಗಲ್ಪಡ್ತದೆ, ಇಡೀ ಅರ್ಥವ್ಯವಸ್ಥೆ ವಿಸ್ತೃತ ಆಗಲ್ಪಡ್ತದೆ. ಇದೆಲ್ಲಕ್ಕೂ ಮೂಲ ಕಾರಣ ಏನಂತ ಕೇಳಿದರೆ, ಹೆಚ್ಚು ಲಾಭ ಮಾಡುವಂಥ ಒಂದು ಸಾಧ್ಯತೆ ಇದ್ದಾಗ ಮಾತ್ರ. ಆದರೆ ಹೆಚ್ಚು ಲಾಭ ಬೇಕು ಅಂತಾದರೆ ಹೆಚ್ಚು ಆದಾಯ ಇರಬೇಕು ಮತ್ತು ಖರ್ಚು ತುಂಬ ಕಡಿಮೆ ಇರಬೇಕು. ವಿದ್ಯಾರ್ಥಿ ಮಿತ್ರರೇ, ಈ ತರಗತಿಯನ್ನು ಆಲಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಪ್ರಿನ್ಸಿಪಲ್ಸ್ ಆಫ್ ಇಕಾನಮಿಕ್ಸ್ ಈ ಸಬ್ಜೆಕ್ಟ್ನ ನಾಲ್ಕನೇ ವಿಭಾಗವಾದಂತಹ ಕಾಸ್ಟ್ ಆ್ಯಂಡ್ ರೆವೆನ್ಯೂ ಅನಾಲಿಸಿಸ್ ಅಥವಾ ವೆಚ್ಚ ಮತ್ತು ಆದಾಯ ವಿಶ್ಲೇಷಣೆ ಏನಿದೆ, ಇದು ಸಂಪೂರ್ಣವಾಗಿ ಮುಗಿಯಿತು. ಇದರಲ್ಲಿ ನಾವು ಅಭ್ಯಾಸ ಮಾಡಿದಂತಹ ವಿಚಾರಗಳು ಯಾವುದೆಲ್ಲ ಅಂತ ಹೇಳಿದರೆ, ಪ್ರೊಡಕ್ಷನ್ ಫಂಕ್ಷನ್ ಅಥವಾ ಉತ್ಪಾದನಾ ಕಾರ್ಯ, ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಸ್ ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮ, ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಥವಾ ಉತ್ಪಾದನಾ ಫಲನ, ಟೈಪ್ಸ್ ಆಫ್ ಕಾಸ್ಟ್ ವೆಚ್ಚದ ವಿಧಗಳು, ಅದರಲ್ಲಿ ನಾಮಿನಲ್ ಕಾಸ್ಟ್ ನಾಮಮಾತ್ರ ವೆಚ್ಚ, ರಿಯಲ್ ಕಾಸ್ಟ್ ನೈಜ ವೆಚ್ಚ, ಆಪರ್ಚುನಿಟಿ ಕಾಸ್ಟ್ ಅವಕಾಶ ವೆಚ್ಚ, ಫಿಕ್ಸ್ಡ್ ಕಾಸ್ಟ್ ಸ್ಥಿರ ವೆಚ್ಚ, ವೇರಿಯಬಲ್ ಕಾಸ್ಟ್ ಬದಲಾಗುವ ವೆಚ್ಚ. ಸರಿ ಕೇಳಿಸ್ಕೊಳ್ತಾ ಇದ್ದೀರಲ್ಲ? ಮಾರ್ಜಿನಲ್ ಕಾಸ್ಟ್ ಸೀಮಾಂತ ವೆಚ್ಚ, ಅವರೇಜ್ ಕಾಸ್ಟ್ ಸರಾಸರಿ ವೆಚ್ಚ, ಮತ್ತು ಟೋಟಲ್ ಕಾಸ್ಟ್ ಒಟ್ಟು ವೆಚ್ಚ. ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಕಾಸ್ಟ್, ಅಲ್ಪಾವಧಿ ಮತ್ತು ದೀರ್ಘಾವಧಿ ವೆಚ್ಚಗಳು. ಹಾಗೆ ಮುಂದಿನದ್ದು ರೆವೆನ್ಯೂ ಅನಾಲಿಸಿಸ್, ಆದಾಯ ವಿಶ್ಲೇಷಣೆ, ಅದರ ವಿಧಗಳು ಟೈಪ್ಸ್, ಮಾರ್ಜಿನಲ್ ರೆವೆನ್ಯೂ, ಸೀಮಾಂತ ಆದಾಯ, ಅವರೇಜ್ ರೆವೆನ್ಯೂ ಸರಾಸರಿ ಆದಾಯ, ಮತ್ತು ಟೋಟಲ್ ರೆವೆನ್ಯೂ ಒಟ್ಟು ಆದಾಯ. ವಿದ್ಯಾರ್ಥಿ ಮಿತ್ರರೇ, ಈ ವಿಭಾಗದಲ್ಲಿ ಅಂದರೆ ನಾಲ್ಕನೇ ವಿಭಾಗದಲ್ಲಿ ನಾವು ಇಷ್ಟು ವಿಚಾರಗಳನ್ನು ಇವತ್ತು ಅಭ್ಯಾಸ ಮಾಡಿದ್ದೇವೆ. ಆಲಿಸಿದ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಪುತ್ತೂರು ಶ್ರೀ ವಿವೇಕಾನಂದ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ವಿಷ್ಣುಕುಮಾರ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಮತ್ತು ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಧ್ವನಿ ಸಂಕಲನ ವಿಜಯ್ ಸಿವಿ.